ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವ ನಮ್ಮದಲ್ಲೂ ನಮ್ಮ ರಕ್ಷಕನೋಡ ಏನಾಗಿದೆ ಅಂತ ಯೇಸು ಕ್ರಿಸ್ತ ನಮ್ಮದಲ್ಲೂ ವಂದನೆಗಳು ಸಲ್ಲಿಸುತ್ತ ದೇವರನ್ನು ಕರುಣೆ ಕೃಪೆಗಳಿಂದ ನಾವು ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವ್ರು ಕೊಟ್ಟಂತ ಮಹಾ ಒಂದು ಕೃಪೆಗಾಗಿ ದೇವರಿಗೆ ಕೃತಜ್ಞತೆ ಸ್ತೋತ್ರ ಉಳ್ಳವರಾಗಣ. ಇನ್ನ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಸರುಗಳೇ, ನಾವು ಕಳೆದ ಒಂದು ವಾರದಲ್ಲಿ ನಮ್ಮ ಒಂದು ಪಸ್ಕಕ್ಕೆ ಸಿದ್ಧತೆ ಆಗಿರುವಂಥ ರೀಪ್ರಿಂಟ್ ನಂಬರ್ 465 ಪಸ್ಕದ ಬಗ್ಗೆ ನಾವು ಸ್ಟಡಿನ ಅಧ್ಯಯನ ಮಾಡೋಕ್ಕೆ ಶುರು ಮಾಡಿದ್ರಿ. ಸೊ ಅದನ್ನು ನಾವು ಆಲ್ಮೋಸ್ಟ್ ಒಂದು 3-4 ಪೇಜ್ಗಳನ್ನ ನಾವು ಓದಿ ಕಂಪ್ಲೀಟ್ ಮಾಡಿದ್ರಿ. ಸೊ ಈ ವಾರ ಅದನ್ನೇ ಕಂಟಿನ್ಯೂ ಮಾಡೋಣ. ಅದರಿಂದ ನಾ PDF ನಿಮ್ಮೆಲ್ಲರಿಗೂ ಶೇರ್ ಮಾಡಿದ್ದೀನಿ. ಯಾರೆಲ್ಲ ಓದೋಕ್ಕೆ ಇಂಟ್ರೆಸ್ಟ್ ಇದೆಯೋ ಸಹೋದರ ಸಹೋದರಿಗಳ ಕೈಗಳಿರ್ತಾರೆ, ಅವ್ರುಗಳಿಗೆ ಅವಕಾಶ ಕೊಡೋಕ್ಕೆ ಅನುಕೂಲ ಆಗ್ಬೋದು.
ಹೀಗೆ ಒಬ್ಬಂಟಿಯಾಗಿ ಯಾರೂ ಈ ಹಿಂದೆ ನಡೆಯದ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೆದನು, ಮತ್ತು ಆತನು ನಮ್ಮ ಮುಂದಾಳು ಮತ್ತು ನಾಯಕನಾಗಿರುವನು. ಅವನ ಹೃದಯವು ಕೆಲವೊಮ್ಮೆ ಸಾಯುವಷ್ಟು ದುಃಖಿತವಾದದ್ದು ಆಶ್ಚರ್ಯವೇನಲ್ಲ. ಸಮಯ ಬಂದಾಗ ಅವರು ಪಸ್ಕ ಭೋಜನ ತಿನ್ನಲು ಕುಳಿತರು, ಮತ್ತು ಯೇಸು ಶಿಷ್ಯರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ನಾನು ನಿಮಗೆ ಹೇಳುತ್ತೇನೆ, ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು ಇನ್ನು ಮೇಲೆ ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ ಎಂದು ಹೇಳಿದನು. ಲೂಕ 22:15-16. ಆ ದಿನದಲ್ಲಿ ನಿಜವಾದ ಕುರಿಮರಿಯ ವಧೆಯಿಂದ ಅದು ಹೇಗೆ ಪೂರ್ಣಗೊಳ್ಳುವುದು ಎಂದು ಅವರಿಗೆ ತಿಳಿಯಬೇಕೆಂದು ಆತನು ನಿಸ್ಸಂದೇಹವಾಗಿ ಬಯಸಿದ್ದನು.
ಥ್ಯಾಂಕ್ ಯು. ಸೊ ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರರೇ, ಕಳೆದ ಸತಿಗೆ ನೋಡಿದಂತೆ ಯೇಸು ಕ್ರಿಸ್ತು ಏನಕ್ಕೆ ತನ್ನ ಶಿಷ್ಯನಗಳ ಜೊತೆಗೆ ಈ ಒಂದು ಪಸ್ಕನ ಆಚರಣೆ ಮಾಡಿದಂತ ನಾವು ನೋಡಿದ್ರಿ ಅಲ್ವರ. ಸೊ ಅವ್ರ ಜೊತೆಗೆ ಆ ಒಂದು ಕೊನೆಯ ಮೂಮೆಂಟಲ್ಲಿ ಅವ್ರಿಗೆ ಕಷ್ಟ ಸಂಕಟಗಳನ್ನ ಅನುಭವಿಸೋದಕ್ಕೆ ಯಾರೂ ಇರಲಿಲ್ಲ. ತನ್ನ ಏಕೈಕವಾಗಿ ಒಬ್ಬಂಟಿನಾಗಿ ಇವೆಲ್ಲ ಅನುಭವಿಸ್ಬೇಕಾಯ್ತು ನೋಡಿದ್ರಿ. ಸದ್ಯ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಈ ಒಂದು ಇಕ್ಕಟ್ಟಾದ ಮಾರ್ಗ ನಡೆದಕ್ಕೆ ಅವರೇ ಪ್ರಥಮ ಆಗಿರುತ್ತ, ಆಮೇಲೆ ಅವರೇ ಲೀಡರ್ ಮತ್ತು ಅವರೇ ಮಾರ್ಗದರ್ಶಿ ಆಗಿರೋದ್ರಿಂದ ಏನ್ರಿ ಅವ್ರಿಗೆ ಇದು ಏನ್ರಿ ಆ ಒಂದು ಹಿಂಸೆ ಕಷ್ಟ ಸಂಕಟ ವೇದನೆಗಳು ಇವೆಲ್ಲ ಅನುಭವಿಸಿ ಅವ್ರು ನಡೆದಕ್ಕೆ ಖಂಡಿತವಾಗೂ ಯೇಸು ಕ್ರಿಸ್ತನ ಹೃದಯ ಏನಾಗಿದೆ ತುಂಬ ಭಾರವಾಗಿತ್ತು ಅಂತ ಕೂಡ ನಾವೇನು ಮಾಡ್ತೀವಿ ನೋಡ್ತೀರಿ. ಅದಕ್ಕೆ ಯೇಸು ಕ್ರಿಸ್ತು ಕೂಡ ಒಂದು ಕಡೆ ಹೇಳ್ಬೇಕಾರೆ ಮತ್ತೆ 23 ದಿನದಲ್ಲಿ ಏನ್ರಿ ನನ್ನ ಏನ್ರಿ ಹೃದಯವು ಸಾಯುವಷ್ಟು ಏನಾಗಿದೆ ಒಂದು ಭಾರವಾಗಿದೆ ಅಂತ ಹೇಳ್ತಾರೆ. ಇಂಗ್ಲೀಷ್ ಹೇಳ್ತಾರೆ, ಮೈ ಸೋಲ್ ಈಸ್ ಎಕ್ಸೀಡಿಂಗ್ಲಿ ಸಾರೋಫುಲ್ ಅನ್ ಟು ಡೆತ್ ಅಂತ ಏನು ಮಾಡ್ತಾರೆ ಅವರ. ಸೊ ಸಾಯುವಷ್ಟು ದುಃಖಕ್ಕಿನಾಗಿದ್ದೀನಿ ನಾನು ಒಳಗಾಗಿದ್ದೀನಿ ಅಂತ ಹೇಳ್ತಾರೆ. ಅಂದರೆ ಯೇಸು ಕ್ರಿಸ್ತನಿಗೆ ಆ ಒಂದು ದುಃಖ ಆ ಒಂದು ಸಂಕಟ ಏನಾಗಿತ್ತು ಅಂದರೆ ಅವ್ರಿಗೆ ಇತ್ತು ಅಂತ ಹೇಳ್ತಾರೆ ಅಂದ್ರೆ. ಸೊ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ಕೊನೆಯ ಪಂಕ್ತಿಯಲ್ಲಿ ಶಿಷ್ಯನ ಜೊತೆಗೆ ಕೂತ್ಕೊಂಡು ಕೊನೆಯ ಸತಿ ಆಚರಣೆ ಮಾಡ್ಬೇಕಾದ್ರೆ ಅವರು ತನ್ನ ಒಂದು ಆಸೆನ ಏನು ಮಾಡ್ತಾರೆ ಅಲ್ಲಿ ಶಿಷ್ಯನಿಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಏನಪ್ಪ ಆಸೆ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂತಂದರೆ ನಿಮ್ಮ ಜೊತೆಗೆ ಈ ಕೊನೆಯದಾಗಿ ಈ ಒಂದು ಪಸ್ಕದಲ್ಲಿ ನಾನು ಭೋಜನ ಮಾಡಬೇಕು ಅಂತ ಏನು ಮಾಡ್ತಾ ಇದ್ದೀರಿ? ಬಹು ಕುತೂಹಲದಿಂದ ನಾನು ಆಸೆ ಪಡ್ತಾ ಇದ್ದೀನಿ ಅಂತ ಏನು ಮಾಡ್ತಾರೆ ಯೇಸು ಕ್ರಿಸ್ತು ಹೇಳ್ತಾರೆ ಅಲ್ವರ. ಹಂಗಾದರೆ ನಮ್ಮ ಸತ್ಯವೇದದಲ್ಲಿ ನೋಡಿದ್ರೆ ಯೇಸು ಕ್ರಿಸ್ತು ತುಂಬ ಆಸೆಯಿಂದ ಏನ್ರಿ ತುಂಬ ಒಂದು ಏನ್ರಿ ತುಂಬ ಅಪ್ರಿಷಿಯೇಟ್ ಮಾಡಿ ಇದನ್ನ ನಾನು ಮಾಡಲೇಬೇಕು ಅಂತ ತುಂಬ ಸಂತೋಷದಿಂದ ಅವ್ರು ಆಸೆ ಪಟ್ಟು ಮಾಡಿರೋಂಥ ಕೆಲಸಗಳು ತುಂಬ ಕಮ್ಮಿ ರೀ ಸತ್ಯವೇದದಲ್ಲಿ ಅಲ್ವರ. ಅದನ್ನ ಯಾವಾಗ ಎಕ್ಸ್ಪ್ರೆಸ್ ಮಾಡಿ ಇಲ್ಲ ಆಸೆ ಪಟ್ಟೆ ಮಾಡಿದ್ರು ಆದರೆ ಎಕ್ಸ್ಪ್ರೆಸ್ ಮಾಡಿರೋದು ಇವು ಇದು ನಂಗೆ ತುಂಬ ಇಷ್ಟವಾಗಿದೆ ಇದು ನನಗೆ ಅಂತಂದ್ಬಿಟ್ಟು ಅಂದ್ರೆ ಅದು ಯಾವುದಪ್ಪ ಅಂದರೆ ಈ ಒಂದು ವಿಚಾರದ ಬಗ್ಗೆನೇ ಹೇಳೋದು ಅಲ್ವರ. ಸೊ ಈ ಒಂದು ಪ್ರಭುರಾತ್ರಿ ಭೋಜನನ ನಿಮ್ಮ ಜೊತೆಗೆ ನಾನು ಆಚರಣೆ ಮಾಡಬೇಕು ಅಂತ ಮಾಡಿದ್ರೆ ತುಂಬ ಒಂದು ಆಸೆಯಿಂದ ಇದ್ದೀನಿ ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾರೆ ಏನ್ರಿ ಅದನ್ನು ಯೇಸು ಕ್ರಿಸ್ತನಲ್ಲಿ ಹೇಳ್ಬೇಕಾದ್ರೆ ಇನ್ನೊಂದು ಕೂಡ ಮಾತು ಹೇಳ್ತಾರೆ ಏನಂತ ಹೇಳ್ತಾರೆ, ಇನ್ನು ಮೇಲೆ ಈ ಒಂದು ದ್ರಾಕ್ಷಿ ರಸವನ್ನು ಏನು ಮಾಡೋದಿಲ್ಲ ನಿಮ್ಮ ಜೊತೆಗೆ ಇನ್ಯಾವತ್ತೂ ಕುಡಿಯೋದಿಲ್ಲ, ಅದನ್ನು ದೇವರಾಜ್ಯದಲ್ಲಿ ಏನು ಮಾಡ್ತೀನೋ ಕುಡಿತೀನಿ ಅಂತ ಕೂಡ ಹೇಳೋದನ್ನ ನಾವೇನು ಮಾಡ್ತೀವಿ ನೋಡ್ತೀರಿ ಅಲ್ವರ. ಸದ್ಗೆ ಶಿಷ್ಯನಿಗಳಿಗೆ ಅವ್ರೇನಪ್ಪ ಅರ್ಥ ಮಾಡಿಸ್ಬೇಕಾಯಿತು ಅಂತ ನೋಡ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತು ಆ ಒಂದು ಛಾಯಲ್ಲಿರೋಂಥ ಒಂದು ಕುರಿಮರಿಗೆ ಏನಾಗಿದ್ದಾರೆ ಒಂದು ನೆರಳಾಗಿದ್ದಾರೆ ಅಂತ ಏನು ಮಾಡಿದ್ರು ಇವೆಲ್ಲ ಮುಖಗಳು ನೋಡಿಸಿದ್ರು ಅಂತ ನಾವು ನೋಡ್ತೀರಿ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ? ಬ್ರದರ್ ಸಿಸ್ಟರ್ಸ್ ಯಾರನ್ನೋ ಇದೆಯಾ ಓದ್ತೀರಾ? ಯಾರಾದ್ರ ನಾನು PDF ವಾಟ್ಸಪ್ ಮಾಡಿದ್ದೀನಿ, ಆ PDF ಅಲ್ಲಿ ಪೇಜ್ ನಂಬರ್ 8 ಕೂಡ ತೆಗೆದು ಕೂಡ ಓದ್ಬೋದು, ಇಲ್ಲ ಸ್ಕ್ರೀನಲ್ಲಿರೋ ತೆಗೆದು ಓದೋಕ್ಕಾಗ್ತಾನು ಕೂಡ ಓದ್ಬೋದು.
ಬಹುಶಃ ಅವರೊಂದಿಗೆ ಈ ಪಸ್ಕ ಭೋಜನವನ್ನು ತಿನ್ನಲು ಆತನು ವಿಶೇಷವಾಗಿ ಬಯಸಿದ ಒಂದು ಕಾರಣವೆಂದರೆ ಅವರು ಅದನ್ನು ಸ್ವೀಕರಿಸುವಂತ ರೀತಿಯಲ್ಲಿ ಪಸ್ಕದ ಮಹತ್ವದ ಸತ್ಯವನ್ನು ಅವರಿಗೆ ತಿಳಿಯಪಡಿಸಲು ಅವನು ಯೋಚಿಸಿದನು. ಅವರು ಊಟ ಮಾಡುತ್ತಿರುವಾಗ ಆತನು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ತಕೊಳ್ಳಿರಿ ತಿನ್ನಿರಿ, ಇದು ನನ್ನ ದೇಹ ಅಂದನು. ಮಾರ್ಕ್ 14:22, ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು. ಆಮೇಲೆ ಆತನು ರಸರಸದ ಪಾತ್ರೆಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ, ಇದನ್ನು ತಗೊಂಡು ನಿಮ್ಮಲ್ಲಿ ಹಂಚಿಕೊಳ್ಳಿರಿ, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಅಂದನು. ಲೂಕಾ 22:19-20.
ಥ್ಯಾಂಕ್ ಯು ಸಿಸ್ಟರ್. ಸೊ ಅದಕ್ಕೆ ಯೇಸು ಕ್ರಿಸ್ತು ಏನಕ್ಕೆ ತುಂಬಾ ಕುತೂಹಲದಿಂದ ನಾನು ಇದನ್ನ ನಿಮ್ಮ ಜೊತೆಗೆ ಆಚರಣೆ ಮಾಡ್ತೀನಿ ಅಂತ ಹೇಳಿದ್ರು ಅಂತಂದ್ರೆ, ಇನ್ನೊಂದು ಕಾರಣ ಏನಪ್ಪ ಅಂದ್ರೆ, ಶಿಷ್ಯರುಗಳಿಗೆ ಆ ಒಂದು ಪಸ್ಕದ ಒಂದು ಸಿಗ್ನಿಫಿಕೆನ್ಸ್, ಅಂದ್ರೆ ಸಿಗ್ನಿಫಿಕೆನ್ಸ್ ಅಂದ್ರೆ ಏನೋ, ಅದು ನಿಜವಾದ ಅರ್ಥ ಏನೋ ಅಲ್ರ, ಆತ್ಮಿಕ ಅರ್ಥ ಅಂದ್ರೆ ಏನಪ್ಪ, ರೊಟ್ಟಿ ಅಂದ್ರೆ ಏನೋ ಅಲ್ರ, ದ್ರಾಕ್ಷಿ ರಸ ಏನು ಅಂತಂದ್ಬಿಟ್ಟು ಅರ್ಥ ಶಿಷ್ಯರುಗಳಿಗೆ ಗೊತ್ತಾಗ್ಲಿ ಅಂತಂದ್ಬಿಟ್ಟು ಯೇಸು ಕ್ರಿಸ್ತು ಏನು ಮಾಡಿದ್ದು, ಇದನ್ನು ಮಾಡಿದ್ದು ಅಂತ ಹೇಳ್ತಾರೆ. ಅದನ್ನ ನಾವು ವಾಕ್ಯದಲ್ಲಿ ಕೂಡ ಏನು ಮಾಡ್ತೀರಿ, ಬಹು ಸ್ಪಷ್ಟವಾಗಿ ಓದ್ತೀರಿ ಏನಂತ ಹೇಳ್ತಾರೆ, ಆ ರೊಟ್ಟಿನ ತಗೊಂಡು ಯೇಸು ಕ್ರಿಸ್ತು ಏನು ಮಾಡ್ತಾರೆ, ದೇವರಿಗೆ ಸ್ತೋತ್ರ ಮಾಡಿ ಏನು ಮಾಡ್ತಾರೆ, ಮುರಿದ್ಬಿಟ್ಟು ಏನ್ರಿ ದೇವರಿಗೆ ಸ್ತೋತ್ರ ಮಾಡಿ ಮುಡಿಬೇಕಂತ ಹೇಳ್ತಾರೆ. ಇದು ಏನ್ ಮಾಡಿರಿ, ಇದು ನನ್ನ ದೇಹ, ನಿಮಗಾಗಿ ಮುರಿಯಲ್ಪಟ್ಟಂತ ನನ್ನ ದೇಹ, ನೀವೇನ್ ಮಾಡ್ರಿ ಇದನ್ನ ತಗೊಂಡು ನೀವೆಲ್ಲರೂ ಏನ್ ಮಾಡಿ ಇದ್ನಲ್ಲಿ ಭೋಜನ ಮಾಡಿ ಅಂತ ಹೇಳ್ತಾರೆ ನೋಡಿದ್ರ. ಸೊ ಅದಕ್ಕೆ ನೋಡ್ಬೇಕ್ರೆ, ಇದು ಕರ್ತನ ಒಂದು ಶರೀರ ಅಂತ ಏನ್ ಮಾಡ್ಬೇಕಾಯ್ತು, ಅವರು ಅದು ಅರ್ಥ ಮಾಡ್ಕೊಬೇಕಾಗಿತ್ತು ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಇದನ್ನ ಆಚರಣೆ ಮಾಡಿದಿರ, ಸುಮ್ಮನೆ ಹಂಗೆ ಹೇಳಿದಿರ ಅರ್ಥ ಆಗ್ತದೆ ಅಂದ್ರೆ ಅದೇನಾಗ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ನೋಡ್ಬೇಕಂದ್ರೆ ಅವ್ರಿಗೆ ಕ್ಲೀನಾಗಿ ಅರ್ಥ ಆಗೋ ರೀತಿಲಿ ಅದು ಆಚರಣೆಯಲ್ಲಿ ಕೂಡ ಇರಬೇಕು, ಅರ್ಥ ಆಗೋ ರೀತಿಲಿ ಇರಬೇಕು ಅಂತ ಏನ್ ಮಾಡ್ತಾರೆ ಅದನ್ನ ಅವ್ರನ್ನ ಹೇಳ್ತಾರೆ. ಅದರ ಅದು ಮಾತ್ರ ಅಲ್ಲ, ಈ ಒಂದು ದ್ರಾಕ್ಷರಸ ಅಂದ್ರೆ ಏನ್ರಿ, ಆತನ ರಕ್ತ, ಅದು ಏನಕ್ಕೆ ಹೆಂಗೆ ರಕ್ತ ಅಂತ ಸೂಚನೆ ಮಾಡ್ತಾರೆ, ಅರ್ಥ ಏನು ಅಂದ್ರೆ, ಏನ್ರಿ ಹೊಸ ಒಡಂಬಡಿಕೆನ ಸ್ಥಿರಪಡಿಸೋದಕ್ಕೆ ಯೇಸು ಕ್ರಿಸ್ತನ ಒಂದು ಸುರಿಸಲ್ಪಟ್ಟಂತ ರಕ್ತ ಕೂಡ ಅಂತ ಏನಾಗ್ಬೇಕದು, ಅರ್ಥ ಕೂಡ ಗೊತ್ತಾಗ್ಲಿ ಅಂತ ಏನ್ ಮಾಡ್ತಾರೆ ಅಲ್ಲಿ ಶಿಷ್ಯನ ಮುಂದೆ ಇನ್ನು ಆಚರಣೆ ಮಾಡಿ ಈ ಪದಗಳನ್ನ ಈ ಮಾತುಗಳನ್ನ ಬಳಸೋದು ನೋಡ್ತೀರಿ. ಅದರ ಶಿಷ್ಯನಿಗೆ ಖಂಡಿತವಾಗೂ 100 out of 100% ಏನಾಗಿಲ್ಲ, ಅರ್ಥ ಆಗಿರಲ್ಲ, ಆದರೂ ಕೂಡ ಯೇಸು ಕ್ರಿಸ್ತು ಮುಂದೆ ಬರೋ ದಿನಗಳೇ ಪವಿತ್ರಾತ್ಮ ಬರ್ಬೇಕಾದ್ರೆ ಅವ್ರಿಗೆ ಎಷ್ಟೋ ವಿಚಾರಗಳು ಏನಾಗ್ತಾರೆ ಗೊತ್ತಾಗ್ತಾರೆ ಅಂತ ಯೇಸು ಕ್ರಿಸ್ತು ಏನು ಮಾಡ್ತಾರೆ, ಇದನ್ನ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಏನು ಮಾಡ್ತಾರೆ ಈ ಕೆಲಸನ ಮಾಡೋದು ನಾವು ಏನು ಮಾಡ್ತೀವಿ ನೋಡ್ತೀರಿ. ಓಕೆ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ?
ಓದ್ತೀನಿ ಮೃತ.
ಹಾಂ ಬದ್ರ ಓದ್ರಿ.
ನಮ್ಮ ಗುರುವಿನ ಉದ್ದೇಶವು ಅವರ ಮನಸ್ಸನ್ನು ಛಾಯಾರೂಪದ ಕುರಿಮರಿಯಿಂದ ನಿಜ ಸ್ವರೂಪವಾದ ತನ್ನ ಕಡೆಗೆ ಸೆಳೆಯುವುದು ಮತ್ತು ತಾನು ಸದ್ಯಗಳಲ್ಲಿ ನೆರವೇರಿಸಲಿರುವ ಧರ್ಮಶಾಸ್ತ್ರದ ಒಂದು ನಿಯಮವನ್ನು ಅವರು ಪಾಲಿಸುವುದು ಇನ್ನು ಮುಂದೆ ಸೂಕ್ತವಲ್ಲ ಎಂದು ಅವರಿಗೆ ತೋರಿಸುವುದಾಗಿತ್ತು ಎಂಬುದರಲ್ಲಿ ನಮಗೆ ಸಂದೇಹವಿಲ್ಲ. ಮತ್ತು ಇನ್ನು ಮುಂದೆ ರೊಟ್ಟಿ ಮತ್ತು ದ್ರಾಕ್ಷಾರಸವು ಅವರಿಗೆ ಆತನನ್ನು ನೆನೆಸುವಂತ ಮತ್ತು ಕುರಿಮರಿಯ ಸ್ಥಾನವನ್ನು ತೆಗೆದುಕೊಳ್ಳುವ ಅಂಶಗಳಾಗಿ ಅವರಿಗೆ ಅಲ್ಲಿ ಇರಬೇಕಾಗುತ್ತದೆ. ಹೀಗೆ ಪರಿಣಮಿಸಿದಾಗ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಎಂಬ ಅವನ ಮಾತುಗಳಲ್ಲಿ ಬಲವಿದೆ. ಇನ್ನು ಮುಂದೆ ಛಾಯಾರೂಪದ ಬಿಡುಗಡೆಯ ನೆನಪಿಗಾಗಿ ನಿಜವಾದ ಕುರಿಮರಿಯನ್ನು ಕೊಲ್ಲಬೇಡಿ, ಬದಲಿಗೆ ನನ್ನ ಮಾಂಸ ಮತ್ತು ಜೀವವನ್ನು ಪ್ರತಿನಿಧಿಸುವ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಬಳಸಿ ನಿಜವಾದ ಬಿಡುಗಡೆಯ ಆಧಾರಗಳು, ನಿಜವಾದ ದಾಟಿ ಹೋಗುವಿಕೆ, ಅದರಿಂದ ನನ್ನನ್ನು ಮತ್ತು ನನ್ನ ಮಾತುಗಳನ್ನು ಸ್ವೀಕರಿಸುವ ಎಲ್ಲರೂ ಇನ್ನು ಮುಂದೆ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು.
ಥ್ಯಾಂಕ್ ಯು ಬ್ರದರ್. ಸೊ ಅದಕ್ಕೆ ನೋಡ್ಬೇಕ್ರೆ, ಇನ್ನೊಂದು ಕಾರಣ ಶಿಷ್ಯನ ಜೊತೆಗೆ ಏನಕ್ಕಪ್ಪ ಇದು ಆಚರಣೆ ಮಾಡಿದ್ದು ಅಂತಂದ್ರೆ, ಒಂದು ಅವರಿಗೆ ಸಿಗ್ನಿಫಿಕೆನ್ಸ್, ಸಿಗ್ನಿಫಿಕೆನ್ಸ್ ಅಂದ್ರೆ ಏನ್ರಿ, ಆ ಒಂದು ಪ್ರಭು ರಾತ್ರಿ ಭೋಜನ ಯಾತಕ್ಕಾಗಿ ಮಾಡ್ತಾ ಇರೋದು ಅಂತ ಕಳ್ಸಿಕೊಡ್ಬೇಕಾಗಿತ್ತು. ಅದರ ಎರಡನೇದು ಇದ್ರಲ್ಲಿ ಇನ್ನೊಂದು ಏನಪ್ಪ ಅರ್ಥ ಆಯ್ತು ಅಂದ್ರೆ, ಇದು ಛಾಯೆ ರೂಪದಲ್ಲಿ, ಛಾಯೆ ಮತ್ತೆ ನಿಜ ಸ್ವರೂಪದ ನಾವು ಪಾಠ ನೋಡಿದ್ರಲ್ವ, ಛಾಯೆ ಅಂತೇನ್ರಿ ಹಳೆ ಹುಡುಗ ಬರದಲ್ಲಿ ಏನ್ರಿ ಛಾಯೆ, ನಿಜ ಸ್ವರೂಪ ಏನ್ರಿ ಕ್ರಿಸ್ತನ ಒಂದು ಬಂದಿದ್ದಂತ ಆಗುವಂತ ವಿಚಾರಗಳು ಏನೈತೆ ಅದು ನಿಜ ಸ್ವರೂಪ ಅಂದ್ಬಿಟ್ಟು, ಆ ನಿಜ ಸ್ವರೂಪದ ಅರ್ಥ ಕೂಡ ಏನ್ ಮಾಡ್ಕೋತ ಶಿಷ್ಯರುಗಳು ಅರ್ಥ ಮಾಡ್ಕೊಬೇಕಾಯ್ತು. ಯಾಕಂದ್ರೆ ಇಸ್ರೇಲ್ ಅಲ್ಲಿ ಪಸ್ಕಾ ಅಂತ ಹೇಳ್ಬೇಕಾದ್ರೆ ತುಂಬಾ ಮುಖ್ಯವಾಗಿರೋಂಥ ಆಚರಣೆ ಏನಪ್ಪ ಅಂದ್ರೆ ಪಸ್ಕದ ಏನ್ರಿ ಒಂದು ಆಚರಣೆ ಅಲ್ವರ, ಪಸ್ಕರ ಆಚರಣೆ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಏನ್ ಮಾಡಂಗಿಲ್ಲ, ಅದನ್ನ ಇಸ್ರೇಲ್ ಜನಗಳು ಮಿಸ್ ಮಾಡಂಗಿಲ್ಲ, ಪದ್ಧತಿ ಇತ್ತು ಈ ಒಂದು ಹಬ್ಬಕ್ಕೆ ಮಾತ್ರ. ಎಲ್ಲೆಲ್ಲಿ ಜನಗಳಿದಾರೋ ಆ ಎಲ್ಲ ಜನಗಳು ಊರನ್ನು ಬಿಟ್ಟು ಮಾಡಕ್ಕೆ ಈ ಒಂದು ಸ್ಥಳಕ್ಕೆ ದೇವರಿನಂಥ ಸ್ಥಳಕ್ಕೆ ಸೇರಲೇಬೇಕು ಅಂತಂದ್ಬಿಟ್ಟು ಕಡ್ಡಾಯವಾಗಿ ಏನಾಗಿತ್ತು ರೂಲ್ಸ್ ಇತ್ತು ಅಲ್ವರ. ಅದಕ್ಕಿಂತ ಬೈಬಲ್ ಓದ್ತಿಲ್ಲ ಪೆಂಟಿಕಾಸ್ಟ್ ದಿನ 10 ಜನಕ್ಕೆ ಹೆಂಗೆ ಸೇರಿದ್ರು ಅಂತಂದ್ರೆ, ಅದಕ್ಕಿಂತ ಮುಂಚೆ 50 ದಿನ ಮುಂಚೆ ಇದ್ದಿದ್ದೇನ್ರಿ ಒಂದು ಪಸ್ಕ, ಪಸ್ಕದ ನಂತರ ಬರೋಂಥ 50 ಡೇ ಅಂತ ಡೇನೆ ಏನಪ್ಪ ಅಂದ್ರೆ ಪಂಚಶತಮ ಅಂತ ನೋಡ್ತೀರಿ ಅಲ್ವ, ಅಂದ್ರೆ ಪೆಂಟಿಕಾಸ್ಟ್ ಡೇ ಆಫ್ ಪೆಂಟಿಕಾಸ್ಟ್ ಅಂತ ಹೇಳ್ತಾರೆ. ಹಂಗಾರೆ ಈ ಒಂದು ದಿನನ ವಿಶೇಷವಾಗಿ ಆಚರಣೆ ಮಾಡಬೇಕು, ಕ್ರಮಬದ್ಧವಾಗಿ ಎಲ್ಲ ರೀತಿಯಲ್ಲಿ ಆಚರಣೆ ಮಾಡಬೇಕು. ಸೊ ಯೇಸು ಕ್ರಿಸ್ತ ಏನಪ್ಪ ಅಂದ್ರೆ ನನ್ನ ನೆನಪಿಗಾಗಿ ಇದನ್ನ ಮಾಡ್ರಿ ಅಂತ ಹೇಳ್ಬೇಕು. ಏನಪ್ಪ ನೋಡ್ಸೋದು ಅಂತಂದ್ರೆ, ನಾನೇ ಆ ಪಸ್ಕದ ಕುರಿ, ಇನ್ಮೇಲೆ ನೀವು ಆ ಇಸ್ರೇಲ್ ಜನಗಳ ಥರ ಒಂದು ಕುರಿ ಮರಿನ ಆಯ್ಕೆ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ 14ನೇ ದಿನ ವಧಿಸಿ ಅದರ ಮಾಂಸನ ತಿಂದು ಅದರ ರಕ್ತನ ಭಾಗದ ಮೇಲೆ ನೀವು ಹಾಕೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಆ ಒಂದು ಕುರಿ ಯಾರಪ್ಪ ನಾನು ಅದು ನನ್ನ ಸೂಚನೆ ಮಾಡಿದೆ, ಅದು ಬದಲಾಗಿ ನಾನೇನು ಮಾಡ್ತೀನಿ, ನನ್ನ ನಾನೇ ಅರ್ಪಿಸ್ತಾ ಇದ್ದೀನಿ ಅಂತ ಏನು ಮಾಡ್ತಾರೆ ಹೇಳ್ತಾರೆ. ಆಮೇಲೆ ಅಲ್ಲಿ ಏನಪ್ಪ ಮಾಡೋರು ಅಂತಂದರೆ, ಈ ಒಂದು ಕುರಿನ ಕಡಿಯೋರು ಅದರ ಆ ರಕ್ತನ ಏನು ಮಾಡೋರು ಬಾಗಿಲ ಮೇಲೆ ಹಾಕೋರು, ಆಮೇಲೆ ಮಾಂಸದ ಏನು ಮಾಡೋರು ಅದು ತಿನ್ನೋರು ಅಂದ್ರೆ, ಹಂಗಾದ್ರೆ ಅದು ಜೀವನ ಏನು ಮಾಡೋರು ಅದನ್ನ ಜೀವ ರಕ್ತನ ಬಳಕೆ ಮಾಡೋರು, ಅದನ್ನ ಮಾಂಸನ ಏನು ಮಾಡೋರು ಇವಾಗ ತಿನ್ನೋರು. ಸೊ ಅದಕ್ಕೆ ಸಬ್ಸ್ಟಿಟ್ಯೂಟ್ ಬೇಕಲ್ವಾ, ಇವಾಗ ಛಾಯೆ ಮತ್ತು ನಿಜ ಸ್ವರೂಪ ಸಬ್ಸ್ಟಿಟ್ಯೂಟ್ ಬೇಕಲ್ಲ, ಬದಲಾವಣಿಕೆ ಬೇಕಲ್ವ. ಸೊ ಯೇಸು ಕ್ರಿಸ್ತ ಏನಪ್ಪ ನೋಡ್ಸೋದ್ರೆ ಬದಲಾವಣಿಕೆಯಲ್ಲಿ ನೋಡಪ್ಪ, ಅಲ್ಲಿ ಯಾವ ರೀತಿ ಏನ್ರಿ ಒಂದು ಕುರಿನ ಕಡಿತಾ ಇದ್ರು, ಆಯ್ತಾ ನಾನೇ ಮಾಡ್ತೀನಿ ನನ್ನ ನಾನೇ ಒಪ್ಪಿಸ್ಕೊಡ್ತೇನೆ. ಯೇಸು ಕ್ರಿಸ್ತ ಅದನ್ನ ಸಿಗ್ನಿಫಿಕೆನ್ಸ್ ಎಲ್ಲಿ ನೋಡ್ಸಿದ್ರು, ರೊಟ್ಟಿ, ರೊಟ್ಟಿನ ಯಾರು ಇದು ನನ್ನ ದೇಹ, ನನ್ನ ದೇಹನ ನಾನೇ ಮಾಡ್ತೀನಿ ನಿಮ್ಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ. ರೊಟ್ಟಿನ ಮುರಿದಂಥ ರೀತಿಯಲ್ಲಿ ದೇವ್ರೇನು ಮಾಡಿದ್ರು, ಯೇಸು ಕ್ರಿಸ್ತನ ಒಂದು ಬಲಿನೇ ಮಾಡಿದ್ರು, ಸ್ಯಾಕ್ರಿಫೈಸ್ ಆಗಿ ಅಕ್ಸೆಪ್ಟ್ ಮಾಡಿದ್ರು. ಸೊ ಅಲ್ಲಿ ಕುರಿ ಮರಿ ಬದಲಾಗಿ ಏನು ನೋಡಬೇಕು, ಒಂದು ರೀತಿ ಸಿಗ್ನಿಫಿಕೆನ್ಸ್ ಏನಂತಂದ್ರೆ, ಕ್ರಿಸ್ತನ ಒಂದು ಏನ್ರಿ ರೊಟ್ಟಿ ಅಂತ ಮಾಡಿದ್ರು. ಆಮೇಲೆ ರಕ್ತ, ಈ ಕುರಿ ಮರಿ ಕರಿಬೇಕು ಮಾಡಿದ್ರೆ ರಕ್ತ ಬರ್ತದೆ ನೋಡಿರ್ತೀನಿ, ಅದರ ಆ ರಕ್ತ ಏನು ಮಾಡೋದಂದ್ರೆ ದ್ರಾಕ್ಷ ರಸದ ಮುಖಾಂತರ ಏನು ಮಾಡೋದು ಅಂತಲೇ ಇಲ್ಲಿ ನೋಡಿಸಿದ್ರೆ. ಅದರ ಯೇಸು ಕ್ರಿಸ್ತ ಅದೇ ಹೇಳ್ತಾರಲ್ಲ, ಇದು ಏನ್ರಿ ನನ್ನ ರಕ್ತನ ಸೂಚನೆ ಮಾಡ್ತಾರೆ ಒಂದು ನಿಜ ಸ್ವರೂಪದಲ್ಲಿ. ಅದರಿಂದ ಇದು ನಿಮ್ಮ ಒಂದು ಜೀವಿತಕ್ಕಾಗಿ ಏನು ಮಾಡ್ತಾ ಇದ್ದೀನಿ ನಾನು ಕೊಡ್ತಾ ಇದ್ದೀನಿ ಏನು ಮಾಡಿದ್ರು. ಸೊ ಯೇಸು ಕ್ರಿಸ್ತು ಈ ಜೊತೆಗೆ ಶಿಷ್ಯನ ಜೊತೆಗೆ ಮಾಡೋದನ್ನ ಏನಪ್ಪ ಕಲ್ಸ್ಕೊಟ್ರ ಅಂದರೆ, ಇನ್ಮೇಲೆ ಹಳೆ ಪಸ್ಕ ಮಾಡೋಂಥ ಅವಶ್ಯಕತೆ ಇಲ್ಲ, ಹಳೆ ಪಸ್ಕನ ಬಿಟ್ಬಿಡ್ಬೇಕು. ನನ್ನ ನೆನಪಿಗಾಗಿ ಇನ್ನು ಮುಂದಕ್ಕೆ ಏನು ಮಾಡ್ರಿ, ಇದನ್ನೇ ನೀವೇನು ಮಾಡಬೇಕು ಮಾಡಬೇಕು ಅಂತ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಲ್ವರ. ಅಂದ್ರೆ ಏನೋ ಇಸ್ರೇಲ್ ಜನಗಳು ಮಾಡಿದಂಥ ಪಸ್ಕಗಳ ಕಾಲ ಏನಾಯ್ತು ತೀರಿತ್ತು, ಇನ್ನು ಮುಂದಕ್ಕೆ ಏನು ಮಾಡಬೇಕು, ಈ ಒಂದು ಪಸ್ಕದ ಒಂದು ಆಚರಣೆ ಮಾಡಬೇಕು ನೀವು ಮಾಡಬೇಕು. ಹೊಸ ಪಸ್ಕ ಏನಪ್ಪ ಪಸ್ಕ ಏನ್ರಿ, ಕುರಿ ಬದಲಾಗಿ ರೊಟ್ಟಿನ ತೊಗೊಳೋದು, ರಕ್ತನ ಚಿಮ್ಸೋದ್ ಬದಲಾಗಿ ದ್ರಾಕ್ಷಸನ ತೊಗೊಳೋದು ಅಂತ ಏನು ಮಾಡ್ತೀರಿ. ಆದ್ರೆ ಮಿಕ್ಕಿದೆಲ್ಲವೂ ಏನ್ರಿ ಸೇಮ್, ಸಮಯ ಸೇಮು, ದಿನ ಸೇಮು, ಅದರ ನೆನಪು ಅಲ್ಲಿ ಇಸ್ರೇ ಜನಗಳಿಗೆ ಬಿಡುಗಡೆಗೆ ಏನ್ರಿ ನೆನಪು, ಇಲ್ಲಿ ಇಡೀ ಲೋಕದಿಂದ ಸೈತನ ಬಿಡುಗಡೆಯಿಂದ ಏನ್ರಿ ಜನಗಳಿಗೆ ಒಂದು ನೆನಪಿಗಾಗಿ ಮಾಡೋಕಿದ್ನ ಇದನ್ನ ಮಾಡಬೇಕು ಅಂತ ಅಮ್ಮ ಏನು ಮಾಡೋದು ಹೇಳೋದು ನೋಡ್ತೀನಿ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರು ಓದ್ತೀರಾ,
ನಾನು
ಓದ್ದಿರಂತ
ಓದಿದ್ದಾರೆ.
ಸಿಸ್ಟರ್ಸ್? ಹಾಂ ದೀಪಾಸ್ತ ಓದಿ.
ಹೀಗೆ ನಮ್ಮ ಕರ್ತನು ತನ್ನ ಮರಣದ ಜ್ಞಾಪಕಾರ್ಥವಾಗಿ ಮತ್ತು ಯಹೂದ್ಯರು ಆಚರಿಸುವ ಪಸ್ಕಕ್ಕೆ ಬದಲಿಯಾಗಿ ತನ್ನ ಕಡೇ ಭೋಜನವನ್ನು ಸ್ಥಾಪಿಸಿದನು. ಯೇಸು ಮೊದಲು ಛಾಯಾರೂಪದ ಕುರಿಮರಿಯನ್ನು ಹೇಗೆ ತಿಂದನು ಎಂದು ಕೇಳಿದರೆ, ಅವನು ಧರ್ಮಶಾಸ್ತ್ರದ ಆಳ್ವಿಕೆಯ ಅಡಿಯಲ್ಲಿ ಜನಿಸಿದನು ಮತ್ತು ಅದರ ಪ್ರತಿಯೊಂದು ಅವಶ್ಯಕತೆಯನ್ನು ಪಾಲಿಸಬೇಕು ಎಂದು ನಾವು ಉತ್ತರಿಸುತ್ತೇವೆ. ಆತನು ಅದನ್ನು ಧರ್ಮಶಾಸ್ತ್ರವನ್ನು ತನ್ನ ಶಿಲುಬೆಗೆ ಜಡಿದು ಧರ್ಮಶಾಸ್ತ್ರವನ್ನು ಕೊನೆಗೊಳಿಸಿದ್ದರಿಂದ ನಾವು ಪಸ್ಕ ಅಥವಾ ಅದರ ಬದಲಿಗೆ ಕೊಡಲ್ಪಟ್ಟ ಕರ್ತನ ಭೋಜನಕ್ಕೆ ಸಂಬಂಧಿಸಿದಂತ ನಿಯಮದಿಂದ ಮುಕ್ತರಾಗಿದ್ದೇವೆ. ಆದರೆ ನಾವು ಪ್ರತಿ ವರ್ಷ ನಮ್ಮ ಕರ್ತನ ಮರಣದ ವಾರ್ಷಿಕೋತ್ಸವವನ್ನು ಆಚರಿಸುವುದನ್ನು ಒಂದು ಸೌಭಾಗ್ಯ ಎಂದು ಪರಿಗಣಿಸುವವರಲ್ಲಿ ಸೇರಿದ್ದೇವೆ. ಅದನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಮಾಡೋಣ, ಯಾಕಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ ಅದವದಂದರೆ ಕ್ರಿಸ್ತನೇ ಆದ ಕಾರಣ ನಾವು ಹಬ್ಬವನ್ನು ಆಚರಿಸೋಣ. ಥ್ಯಾಂಕ್ ಯು ಬೇಬಿ.
ಥ್ಯಾಂಕ್ ಯು ಸಿಸ್ಟರ್. ಕರ್ತನಲ್ಲಿ ಪ್ರೀತಿ ಅಂತ ಸದಸ್ಯರುಗಳೇ, ಯೇಸು ಕ್ರಿಸ್ತನು ಏನಪ್ಪ ಮಾಡ್ತಾರೆ ಅಂತಂದ್ರೆ, ಆ ಪಸ್ಕಾನ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ನನ್ನ ಮರಣದ ನೆನಪಿಗಾಗಿ ಏನು ಮಾಡಿ ನೀವು ಇದನ್ನ ನೆನ್ ಮಾಡಿ ಅಂತ ಹೇಳ್ತಾರೆ. ಅಲ್ಲ ಅಲ್ಲಿ ಒಂದು ಕುರಿಯ ಮರಿಯ ಒಂದು ಮರಣನ ನೆನೆಸ್ಕೊಳೋದಕ್ಕೋಸ್ಕರ, ಇಸ್ರೇಲ್ ಜನಗಳ ಸ್ವಾತಂತ್ರ್ಯ ನೆನೆಸ್ಕೊಳೋಕ್ಕೋಸ್ಕರ ಏನು ಮಾಡೋಕೈತೆ ಅಲ್ಲಿ ಅಲ್ಲಿ ಏನು ಮಾಡೋಕೈತೆ ಅಲ್ಲಿ ಅಲ್ಲಿ ಆ ಪಸ್ಕಾನ ಆಚೆ ಮಾಡೋಕೈತು ಅಲ್ವರ. ಸರಿ, ಇವಾಗ ಇಲ್ಲಿ ವಾಕ್ಯದಲ್ಲಿ ನಾವು ಏನಪ್ಪ ನೋಡ್ತೀವಿ ಅಂದರೆ, ಆ ಪಸ್ಕದ ಕುರಿ ಏನ್ರಿ ಕ್ರಿಸ್ತನೇ ಅಂತ ನೋಡ್ತೀರಿ ಅದನ್ನ. ಇವಾಗ ಕ್ರಿಸ್ತನೇ ಆ ಪಸ್ಕದ ಕುರಿ ಆಗಿರ್ಬೇಕಾರೆ ಯಾಕೆ ಅವರು ಪಸ್ಕನ ಆಚರಣೆ ಮಾಡಬೇಕಾಗಿತ್ತು? ಯಾವ ಪಸ್ಕ ಇಲ್ಲಿ ಹೇಳ್ತಾರೆ ನೋಡ್ಬೇಕಾದ್ರೆ, ಯೇಸುಕ್ರಿಸ್ತ 3.5 ವರ್ಷ ತನ್ನ ಒಂದು ಓಟನ್ನು ಓಡಿಸಿ ಹೋದಕ್ಕ ಮುಂಚೆನೆ ಅವ್ರು ಭೂಲೋಕಕ್ಕೆ ಇರ್ಬೇಕಾದ್ರೆ 3.5 ವರ್ಷ ಕುರಿನ ಕಡಿದ್ಬಿಟ್ಟು ಮಾಂಸನೇ ಮಾಡೋರು, ಎಲ್ಲ ಯಹೂದಿಯರು ಹೇಳ್ತಾರೇ ಮಾಡಿದ್ರು, ಇವರು ಕೂಡ ತಿಂದವರೆ ಅದರ ಸೇವೆ. ಯೇಸು ಕ್ರಿಸ್ತು ಪಸ್ಕದ ಕುರಿಯಾಗಿರ್ಬೇಕಾದ್ರೆ ಅವ್ರು ಏನಕ್ಕೆ ಆಚರಣೆ ಎಲ್ಲ ಮಾಡ್ಬೇಕಂತ ಅವಶ್ಯಕತೆ ಏನಿತ್ತು ಅಲ್ವರ ಅಂತ ನೋಡೋದಂತಂದ್ರೆ, ಅದು ಅವಶ್ಯಕತೆ ಇತ್ತು. ಯಾಕಂದ್ರೆ ಯೇಸು ಕ್ರಿಸ್ತು ನ್ಯಾಯ ಪ್ರಮಾಣ ಕೆಳಗಡೆ ಹುಟ್ಟಿರೋದ್ರಿಂದ ನ್ಯಾಯ ಪ್ರಮಾಣದಲ್ಲಿರುವಂಥ ಎಲ್ಲ ವಿಚಾರಗಳನ್ನ ನೆರವೇರಿಸೋದು ಯೇಸು ಕ್ರಿಸ್ತನ ಒಂದು ಕರ್ತವ್ಯವಾಗಿತ್ತು. ಗಲಾತ್ಯ 4:4 ಹೇಳ್ತಾರಲ್ಲ ಅಲ್ವರ, ಆಮೇಲೆ ಮತ್ತೆದಲ್ಲಿ ಏನು ಹೇಳ್ತಾರೆ, ಯೇಸು ಕ್ರಿಸ್ತು 5ನೇದಲ್ಲಿ ನ್ಯಾಯ ಪ್ರಮಾಣದಲ್ಲಿ ಏನ್ರಿ ಯಾವುದನ್ನು ಅಳಿಸೋದಿಕ್ಕೆ ಬರಲಿಲ್ಲ, ಒಂದು ಸೊನ್ನೆ ಆಗಲಿ ಒಂದು ಗುಳ್ಸಾಗಲಿ ಅಳಿಸೋದಿಕ್ಕೆ ಬರಲಿಲ್ಲ, ಎಲ್ಲವನ್ನು ನೆರವೇರಿಸೋದಿಕ್ಕೆ ಬನ್ನಿ ಅಂತ ಹೇಳ್ಬೇಕ್ರೆ, ಯೇಸು ಕ್ರಿಸ್ತನ ಕರ್ತವ್ಯ ಸಾಯಂಥ ದಿನದವರೆಗೂ ಕೂಡ ನ್ಯಾಯ ಪ್ರಮಾಣದ ಎಲ್ಲ ವಿಷಯಗಳನ್ನ ಕೈಗೊಂಡು ಅಂತ ಏನು ಕರ್ತವ್ಯ ಆಗಿತ್ತು. ಹಾಗಿರ್ಬೇಕಾದ್ರೆ ಪಸ್ಕದ ಕುರಿಯನ್ನು ಕೂಡ ಏನು ಮಾಡಬೇಕಾಯ್ತು, ಅವರು ಎಲ್ಲ ಇಸ್ರೇಲ್ ಜನಗಳ ತನ್ನೇ ತಗೊಬೇಕಾಯಿತು, ಅದನ್ನ ಕಡಿಬೇಕಾಗಿತ್ತು, ಅದನ್ನ ಏನು ಮಾಡ್ಬೇಕಾಯ್ತು ಭೋಜನ ಮಾಡಬೇಕು. ಇದನ್ನ ಯೇಸು ಕ್ರಿಸ್ತು ಎಲ್ಲಿವರೆಗೂ ಮಾಡಿದೆ ಅಂತಂದ್ರೆ ಏನ್ರಿ ಕೊನೆ ಒಂದು ಸಂದರ್ಭದವರೆಗೂ ಮಾಡೋರು. ಆದ್ರೆ ಯಾವತ್ತು ಸತ್ರು ಅವತ್ತೇನ್ ಮಾಡಿಲ್ಲ, ಅದನ್ನ ಮಾಡಿಲ್ಲ. ಯಾಕೆಪ್ಪ ಅಂತಂದ್ರೆ ಎಲ್ಲ ಇಸ್ರೇಲ್ಗಳು ಪಸ್ಕದ ಕುರಿನ ಆಚರಣೆ ಮಾಡಿದ ಸಂದರ್ಭದಲ್ಲಿ ಯೇಸು ಕ್ರಿಸ್ತು ಆಡಿ ಶಿಲುಬೆ ಏನಾಗಿದ್ರು ತನ್ನ ಪ್ರಾಣನ ಪಸ್ಕದ ಕುರಿ ಬದಲಾಗಿ ತನ್ನ ಪ್ರಾಣನೇ ಮಾಡಿ ವಾಪಸ್ ಕೊಟ್ಟಿರೋದ್ರಿಂದ ಕೊನೆ ಒಂದು ಪಂಕ್ತಿಯಲ್ಲಿ ಆ ಒಂದು ಹೊಸ ನಿಯಮ ಏನ್ ಮಾಡುತ್ತೆ ತಂದೆ ಶಿಷ್ಯನಿಗೆ ಕೊಡ್ತಾರೆ ಅಲ್ವರ. ಅದಕ್ಕೆ ಯಹೂದ್ಯರು ಒಂದು ದಿನ ನಂತರ ಪಸ್ಕದ ಕುರಿನ ಕಡಿದ್ರೆ, ಯೇಸು ಕ್ರಿಸ್ತು ಅದಕ್ಕಿಂತ ಒಂದು ದಿನ ಮುಂಚೆ ಈ ಹೊಸ ನಿಯಮ ಪ್ರಭು ರಾತ್ರಿ ಭೋಜನ ಎಂಬಂತ ಹೊಸ ನಿಯಮ ಏನ್ ಮಾಡ್ತಾರೆ ಅಲ್ಲಿ 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 ಸ್ಥಾಪನೆ ಮಾಡೋದು ನಾವು ಏನು ಮಾಡ್ತೀರಿ ನೋಡ್ತೀರಿ ಅಲ್ವರ. ಸರಿಂದ ಇಸ್ರೇಲ್ ಜನಗಳು ಯಾವ ರೀತಿ ಒಂದು ಎಷ್ಟು ಒಂದು ಆಸಕ್ತಿಯಿಂದ ಒಂದು ದೊಡ್ಡ ಆಶೀರ್ವಾದ ಇದು ಅಂತ ಈ ಹಬ್ಬನ ಆಚರಣೆ ಮಾಡೋರು, ನಾವು ಕೂಡ ಏನು ಮಾಡ್ಬೇಕಂದ್ರೆ ಈ ಪಸ್ಕದ ಒಂದು ಒಂದು ಪಂಕ್ತಿಯಲ್ಲಿ ಕೈ ಹಾಕ್ಬೇಕಾರೆ ಅದರ ಪ್ರಭುರಾತ್ರಿ ಭೋಜನ ಕೈ ಹಾಕ್ಬೇಕಾರೆ ನಾವು ಕೂಡ ಏನು ರೀ ಅಷ್ಟೇ ಒಂದು ದೇವರ ಆಶೀರ್ವಾದ ದೇವರ ಕೃಪೆ ದೇವರ ದಯೆ ಅಂತ ನೆನೆಸ್ಕೊಂಡು ಏನು ಮಾಡಬೇಕು, ಗ್ರೇಟೆಸ್ಟ್ ಒಂದು ಆಪರ್ಚುನಿಟಿ ಏನು ಅದ್ರಲ್ಲಿ ನಾವು ಸಂತೋಷವಾಗಿ ಏನಾಗಬೇಕು ಅದರಲ್ಲಿ ಪಾಲ್ಗೊಳ್ಬೇಕು ಅಲ್ವರ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅನು ಸಿಸ್ಟರ್ ಓದ್ಬೋದಾ?
ಓದ್ಬೇಕಾ ಬ್ರದರ್?
ಹಾಂ ಅನಿತಾ ಅಷ್ಟೇ ಓದಿ.
ಓದ್ತೇನೆ ಬ್ರದರ್,
ಓದ್ತೀರಾ? ಸರಿ
ಓದ್ಲಾ ಬ್ರದರ್ ನಾನು.
ಅನು ಅನು ಸಿಸ್ಟರ್ ಓದಿ. ಅನಿತಾ ಅಷ್ಟೇ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದ್ತೀರಾ ಪರವಾಗಿಲ್ವಾ, ಇಫ್ ಡೋಂಟ್ ಮೈಂಡ್?
ಪರವಾಗಿಲ್ಲ ಬ್ರದರ್.
ಓಕೆ ಅನು ಸಿಸ್ಟರ್ ಈ ಪ್ಯಾರಾಗ್ರಾಫ್ ಓದಿ, ನೆಕ್ಸ್ಟ್ ಪ್ಯಾರಾಗ್ರಾಫ್ ಸಿಸ್ಟರ್ ಓದ್ತಾರೆ.
ನಮ್ಮ ಕರ್ತನ ಮರಣದ ಸ್ಮರಣಾರ್ಥದ ಈ ಪ್ರಭಾವಶಾಲಿ ಕಾಲವನ್ನು ಯಾವಾಗ ಅಥವಾ ಏಕೆ ನಿರ್ಲಕ್ಷಿಸಲಾಯಿತು ಎಂಬುದನ್ನು ನಿರ್ಧರಿಸುವುದು ಕಷ್ಟಕರವಾಗಿರುತ್ತದೆ. ಆದರೆ ಅದು ನಿಸ್ಸಂದೇಹವಾಗಿ ಅನುಕೂಲಕರವಾಗಿತ್ತು. ನಿಸ್ಸಂದೇಹವಾಗಿ ಕಡಿಮೆ ಉತ್ಸಾಹಿ ಶಿಕ್ಷಕರು ಮಹಾಬೋಧಕನು ತಪ್ಪು ಮಾಡಿದ್ದಾನೆಂದು ಮತ್ತು ವರ್ಷಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಅದನ್ನು ಮಾಡುವುದು ಉಪಯುಕ್ತ ಎಂದು ಭಾವಿಸಿದ್ದರು. ಮತ್ತು ಪೌಲನು, ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ, 1 ಕೊರಿಂಥ 11:26 ಎಂದು ಹೇಳಿದಾಗ ಅದು ಎಷ್ಟು ಸಾರಿ ಆಚರಿಸಲ್ಪಟ್ಟಿದೆ ಎಂಬುದು ಯಾವುದೇ ವ್ಯತ್ಯಾಸವನ್ನು ಉಂಟು ಮಾಡುವುದಿಲ್ಲ ಎಂದು ಎಲ್ಲರೂ ಅರ್ಥ ಮಾಡಿಕೊಂಡಿದ್ದಾರೆಂದು ತೋರುತ್ತದೆ. ಆದರೆ ಪೌಲನು ಆ ವಿಷಯದ ಬಗ್ಗೆ ಹೇಳಿದ ಎಲ್ಲವನ್ನು ಎಚ್ಚರಿಕೆಯಿಂದ ಅಧ್ಯಯನ ಮಾಡುವುದರಿಂದ ಇದು ಹಾಗಲ್ಲ ಎಂದು ಎಲ್ಲರಿಗೂ ಮನವರಿಕೆಯಾಗುತ್ತದೆ. ಆತನು ಈ ವಿಷಯವನ್ನು ತಿಳಿಸುವ ಸಂದರ್ಭದಲ್ಲಿ, ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು, 23 ಎಂದು ತಿಳಿಸುತ್ತಾನೆ. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಇತ್ಯಾದಿ. ಇಲ್ಲಿ ಗಮನಿಸಿ, ಯೇಸು ಆಯ್ಕೆ ಮಾಡಿದ ಸಮಯವು ಅತ್ಯಂತ ಸೂಕ್ತವೆಂದು ತೋರುತ್ತದೆ. ಮಾತ್ರವಲ್ಲದೆ, ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿಯೇ ಇದನ್ನು ಸ್ಥಾಪಿಸಲಾಯಿತು ಎಂದು ಕರ್ತನಿಂದ ವಿಶೇಷ ಪ್ರಕಟಣೆಯ ಮೂಲಕ ಪೌಲನಿಗೆ ತಿಳಿಸಲ್ಪಟ್ಟಿದ್ದು ಇನ್ನೂ ಸೂಕ್ತವಾಗಿತ್ತು. ಥ್ಯಾಂಕ್ ಯು ಬ್ರದರ್.
ಥ್ಯಾಂಕ್ ಯು ಸರ್. ಸೊ ಕರ್ತನಲ್ಲಿ ಪ್ರೀತಿ ಅಂತ ಸೌರ ಸೌರಗಳೇ, ಇವಾಗ ಈ ಒಂದು ಪದ್ಧತಿ ಬಗ್ಗೆ ನಾವು ಬೇಸಿಕ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ನಾವು ಕ್ಲೀನಾಗಿ ಸಿಸ್ಟಮೆಟಿಕ್ ಆಗಿ ನೋಡಿದಿರಿ ಅದರ. ಹಾಗಿರ್ಬೇಕಾದ್ರೆ ಈ ಒಂದು ಪ್ರಭುರಾತ್ರಿ ಭೋಜನನ ಏನ್ರಿ ಈ ಸಭೆಗಳಲ್ಲಿ ಏನ್ರಿ ಒಂದು ಬಲಿ ಪೂಜೆ ಅಂತ ಮಾಡಿ ಇದನ್ನ ವರ್ಷ ವರ್ಷ ಮಾಡೋದ್ರ ಬದಲಾಗಿ ದಿನಕ್ಕೆ 2 ಸತಿ ಅಥವಾ ಏನ್ರಿ ಕೆಲವೊಂದು ಸಭೆಗಳಲ್ಲಿ ವಾರಕ್ಕೊಂದು ಸತಿ, ಹಿಂಗೆ ಕೆಲವೊಂದು ಸ್ಥಳಗಳಲ್ಲಿ ತಿಂಗಳಿಗೊಂದು ಸತಿ ಇದು ಮಾಡೋಂಥ ಒಂದು ಕಲಾಚಾರ ಹೇಗೆ ಬಂತು ಅಂತ ನೋಡ್ಬೇಕ್ರೆ, ಏನ್ರಿ ಇದಕ್ಕೆ ಒಂದು ವಾಕ್ಯ ಏನ್ರಿ, ಒಂದು ಕಾರಣ ಅದರ, ಏನಪ್ಪಾ ಅದು ವಾಕ್ಯ ನೋಡಿ ಓದೋಣ. 1 ಕೊರಿಂಥ 11 ಅಧ್ಯಾಯದಲ್ಲಿ ದಯವಿಟ್ಟು ಯಾರು ಓದ್ರಿ, 11 ಅಧ್ಯಾಯದಲ್ಲಿ 26 ವಾಕ್ಯ ಓದ್ರಿ ಯಾರಾದ್ರೂ ದಯವಿಟ್ಟು. 1 ಕೊರಿಂಥ 11:26.
ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ.
ನೋಡ್ರ, ಸೊ ನೀವು ಏನ್ರಿ ಇನ್ನೊಂದ್ಸತಿ ಓದಿಂತೀರಿ, ನೀವು ಕರ್ತನ
ನೀವು ರೊಟ್ಟಿಯನ್ನು ತಿಂದು
ಹಾ
ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ
ನೋಡ್ರ, ನೀವು
ಕರ್ತನ
ರೊಟ್ಟಿನ
ಮರಣವನ್ನು
ತಿಂದು ಈ ಒಂದು ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಏನ್ರಿ
ಕರ್ತನ ಮರಣವನ್ನು
ಹಾ
ಆತನ ಬರುವ ತನಕ ಪ್ರಸಿದ್ಧಪಡಿಸುತ್ತೀರಿ.
ನೋಡ್ರ ಏನ್ರಿ, ಕರ್ತನ ಮರಣವನ್ನು ಏನ್ ಮಾಡ್ತೀರಿ ನೀವು ಪ್ರಸಿದ್ಧ ಪಡಿಸ್ತೀರಾ? ಎಷ್ಟು ಸತಿ ಮಾಡ್ತಿರೋ ಅಷ್ಟು ಸತಿಗೆ ಏನ್ ಮಾಡ್ತೀರ, ಕರ್ತನ ಮರಣ ಏನ್ ಮಾಡ ನೀವು ಪ್ರಸಿದ್ಧ ಪಡಿಸ್ತೀರಾ ಅಂತ ಹೇಳ್ತಾರೆ. ನೋಡಿ, ಇದೊಂದು ವಾಕ್ಯದ ಮೇಲೆ ಎಷ್ಟೋ ಜನ ಕ್ರೈಸ್ತವ್ರು ಏನ್ ಮಾಡ್ತಾರೆ ಏನ್ರಿ, ಈ ಒಂದು ಪದ್ಧತಿ ಏನ್ ಮಾಡೋದು, ಇಷ್ಟ ಬಂದಂತ ರೀತಿಲಿ ವರ್ಷಕ್ಕೊಂದ್ಸರಿ ಬಿಟ್ಟು ಬೇರೆ ಮಾಡೋದು ಅದರ. ನೋಡಿ, ಇವಾಗ ಇದು ಹೇಗೆ ಬಂತು ಅಂತ ನೋಡ್ಬೇಕ್ರೆ, ತುಂಬಾ ಯಾರೋ ಆಸಕ್ತಿನಂತ ಯಾರೋ ಕ್ರೈಸ್ತವ್ರುಗಳು ಈ ಒಂದು ಡಾರ್ಕ್ ಏಜಸ್ ಅಲ್ಲಿ ದೇವ್ರ ಮೇಲೆ ತುಂಬಾ ಭಯಭಕ್ತಿ ಇರೋಂಥವ್ರು, ತುಂಬಾ ಸೂಕ್ಷ್ಮವಾಗಿ ಎಲ್ಲ ವಿಚಾರಗಳು ನೋಡೋಂಥವ್ರು ಏನು ಮಾಡೋರು ಅಂದರೆ, ಇದನ್ನು ವಾಕ್ಯನ ತಪ್ಪಾದ ರೀತಿ ನಿಮ್ಮಲ್ಲಿ ಅರ್ಥ ಮಾಡ್ಕೊಂಡವ್ರೆ, ಏನಂತ ಅರ್ಥ ಮಾಡ್ಕೊಂಡಿದ್ದಾರೆ, ಸೊ ಎಷ್ಟು ಸತಿ ಮಾಡ್ತಿರೋ ಅಷ್ಟು ಸತಿಗೂ ನಾವು ಏನು ಮಾಡ್ದಂಗೆ ಕರ್ತನ ಮರಣ ಅನ್ನಿಸ್ಕೊಂಡಂಗೆ, ಅದರಿಂದ ನಾವೇನು ಮಾಡೋಣ, ಇದನ್ನು ಮಾಡ್ತಾನೇ ಇರೋಣ, ಎಷ್ಟು ಸತಿ ಮಾಡ್ತಾರೋ ಅಷ್ಟು ಒಳ್ಳೆಯದು, ಅವಾಗೆಲ್ಲ ನಾವೇನು ಮಾಡ್ದಂಗೆ ಕರ್ತನ ಮರಣನ ನೆನೆಸ್ಕೊಂಡಂಗೆ ಅಂತ ಏನು ಮಾಡ್ತಾರೆ, ಈ ವಾಕ್ಯನ ಈ ಥರ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಏನು ಮಾಡ್ತಾರೆ, ಅವ್ರು ಏನು ಮಾಡೋದು ಇಷ್ಟ ಬಂದಂಗೆ ಮಾಡೋದು. ಅದಕ್ಕೆ ಕೆಲವು ಜನ ಏನು ಮಾಡ್ತಾರೆ, ಎಷ್ಟು ಸತಿ ಬೇಕಾದ್ರೆ ಮಾಡ್ಬೋದು, ಅದು ನಿಮ್ಗೆ ಸ್ವಾತಂತ್ರ್ಯ ಬಿಟ್ಟಿದ್ದು ಅಲ್ರ, ಅದಕ್ಕೆ ನೀವು ತಿಂಗ್ಳಿಗೊಂದು ಸತಿ ಮಾಡ್ಬೋದು, ಅವರ ವಾರಕ್ಕೊಂದು ಸತಿ ಮಾಡೋದು, ಕೆಲವು ಜನ ಏನು ಮಾಡ್ತಾರೆ ದಿನಕ್ಕೆ 2-3 ಸತಿ ಮಾಡ್ತಾರೆ ಅದರ, ಯಾಕೆಂದರೆ ಅದು ನಮ್ಗೆ ಇಷ್ಟ ಬಡ್ಡಿದು ಅಲ್ವರ, ನಾವು ಎಷ್ಟು ಸತಿ ಬೇಕೋ ನೆನೆಸ್ಕೊಬೋದು, ನಾವು ಕರ್ತನ ಮಣ್ಣು ಮುರುತ್ತು ನೆನೆಸ್ಕೊಂತ ಅದಕ್ಕೆ ಮುರುತ್ತು ಏನು ಮಾಡ್ತೀರಿ ಮಾಡ್ತೀರಿ ಅಂತ ಅಂತಂದ್ರ. ಸರಿ, ಇವಾಗ ಅಪೊಸ್ಟಲ್ ಪೌಲ್ ಈ ಅರ್ಥದಲ್ಲಿ ಹೇಳಿದಾರ ಆ ವಾಕ್ಯನ ಅಂತ ನೋಡ್ಬೇಕಂತಾರೆ, ಖಂಡಿತವಾಗೂ ಅವ್ರು ಈ ಅರ್ಥದಲ್ಲಿ ಹೇಳೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಈ ಒಂದೇ ವಾಕ್ಯದಿಂದ ನಾವು ಬೈಬಲ್ ಹಲವಾರು ವಾಕ್ಯಗಳನ್ನ ಬಿಟ್ಬಿಟ್ಟು ಒಂದು ಕನ್ಕ್ಲೂಷನ್ ಬರೋಕ್ಕೇನಿಲ್ಲ, ಸಾಧ್ಯ ಇಲ್ಲ. ನಾವೇನೇ ಒಂದು ಕನ್ಕ್ಲೂಷನ್ ಬಂದರೂ ಏನು ಮಾಡಬೇಕು, ಸತ್ಯವೇದಲ್ಲಿರೋಂಥ ಅನೇಕ ಒಂದು ವಾಕ್ಯಗಳ ಮುಖಾಂತರ ಮಾಡ್ಕೊಂಡು ಕನ್ಕ್ಲೂಷನ್ಗೆ ನಾವು ಬರಬೇಕು. ನಾವು ಬೈಬಲ್ ಓದ್ಬೇಕು ಹೆಂಗೆ ಓದಿದ್ರಿ, ಔಟ್ ಟು ಸ್ಟಡಿ ದ ಬೈಬಲ್, ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಯಹೋವನ ಶಾಸ್ತ್ರ ಹುಡುಕಿ ಏನು ಮಾಡ್ಬೇಕು ನಾವು ಓದಬೇಕು ಅಲ್ವರ. ಸರಿ, ಹೇಗೆ ಇದು ಹೇಗೆ ಅಂತಂದರೆ ನೋಡಿ, ಅದರಲ್ಲೇ ಅಪೊಸ್ತಲ ಪೌಲು 23 ವಾಕ್ಯದಲ್ಲಿ ಒಂದು ಮುಖ್ಯವಾದ ಕ್ಲೂ ಕೊಡ್ತಾರೆ ನೋಡಿದ್ದೀನಿ. 23ನೇ ವಚನ ಓದ್ರಿ ಅದರಲ್ಲೇ. ಹಾಂ,
ನಾನು ನಿಮಗೆ
ನಾನು
ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಟ್ಟಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು.
ನೋಡ್ರ,
ಇದು
ಸೊ ಇಲ್ಲಿ ಸಾಕಿಸ್ತ ಥ್ಯಾಂಕ್ ಯು. ಸೊ ನೋಡ್ಬೇಕ್ರೆ ಏನ್ರಿ, ಇಲ್ಲಿ ಕ್ಲೂ ಕೊಡ್ತಾರೆ, ಈ ಇನ್ಸಿಡೆಂಟ್ ಯೇಸು ಕ್ರಿಸ್ತು ಈ ಕ್ರಮ ನಮಗೆ ಯಾವಾಗ ಕೊಟ್ಟರಪ್ಪ ಅಂತಂದ್ಬಿಟ್ಟು ಅಪೊಸ್ತಲ ಪೌಲ್ 23ನೇ ವಾಕ್ಯದಲ್ಲಿ ಬಹು ಸ್ಪಷ್ಟವಾಗಿ ಏನು ಹೇಳ್ತಾರೆ ಅಂದರೆ, ಕರ್ತನು ತಾನು ಹಿಡ್ಕೊಳ್ಪಟ್ಟಂತ ರಾತ್ರಿಯಲ್ಲಿ ಅಂತ ಹೇಳ್ತಾರೆ. ಯಾವತ್ತು ಯಾವತ್ತು ಕರ್ತನ ಅರೆಸ್ಟ್ ಮಾಡ್ಕೊಂಡು ಹಿಡ್ಕೊಂಡ್ರೋ ಆ ರಾತ್ರಿಯಲ್ಲಿ ಏನು ಮಾಡಿದ್ದು ಇವರು ಈ ಪದ್ಧತಿ ಮಾಡಿದ್ದು ಅಂತ ಹೇಳ್ತಾರೆ. ಆ ರಾತ್ರಿಯಲ್ಲಿ ತನ್ನ ರೊಟ್ಟಿನ ತೆಗೆದುಕೊಂಡು ಏನು ಹೇಳ್ತಾರೆ, ಇದು ನನ್ನ ಇದನ್ನ ಮುರಿದು ಇದು ನನ್ನ ದೇಹ ಅಲ್ಲ ನಿಮಗಾಗಿ ಏನ್ರಿ ಅಂತ ಮುರಿಯಲ್ಪಟ್ಟಂತ ದೇಹ ಅಂತ ಅಂದ್ಬಿಟ್ಟು ಯಾವಾಗ ಕೊಟ್ಟಿದ್ದು, ಪ್ರತಿ ದಿನ ಕೊಡಲಿಲ್ಲ, ಪ್ರತಿ ವಾರ ಕೊಡಲಿಲ್ಲ, ಪ್ರತಿ ತಿಂಗಳು ಕೊಡಲಿಲ್ಲ, ತಾನು ಹಿಡಿಕೊಡಲ್ಪಟ್ಟಂತ ರಾತ್ರಿಯಲ್ಲಿ ಅಂತ ಏನು ಮಾಡೋದು ವಾಕ್ಯ ಸ್ಪಷ್ಟವಾಗಿದೆ. ಇವಾಗ ಯೇಸು ಕ್ರಿಸ್ತನ ಯಾವಾಗ ಹಿಡ್ಕೊಟ್ಟಿದ್ದು, ಹಾ ಒಂದೇ ಸತಿ ತಾನೆ ಅಲ್ದರ, ಆ ದಿನ ಏನ್ರಿ ಯಾವಾಗ ರಿಪೀಟ್ ಆಗ್ತಾರೆ, ಯಾವಾಗ ಮರು ಬರ್ತದೆ, ಯಾವಾಗ ಬರೋದು ತಿರ್ಗಾ ಅಂತ ನೋಡ್ಬೇಕ್ರೆ, ಅದು ಮುಂದಿನ ವರ್ಷ ಅದೇ ದಿನಕ್ಕೆ ಏನಾಗ್ತಾರೆ ಬರ್ತಾರೆ ಹೊರತು ಏನ್ರಿ, ಅದು ವಾರ ವಾರ ಆಗಲಿ ದಿನ ಆಗಲಿ ಏನ್ರಿ ಪ್ರತಿ ತಿಂಗಳಾಗಲಿ ಬರೋಕ್ಕೇನಿಲ್ಲ, ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅಪೊಸ್ತಲ ಪೌಲ್ಗೆ ಇದು ಹೇಳ್ಬೇಕಾದ್ರೆ ಖಂಡಿತವಾಗೂ ಅವ್ರಿಗೆ ನೀವು ಇಷ್ಟ ಬಂದಂತ ರೀತಿಯಲ್ಲಿ ಯಾವಾಗೂ ಮಾಡ್ತಾ ಇರಿ ಅಂತ ಅರ್ಥದಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಹಿಡುಕೊಟ್ಟಲ್ಪಟ್ಟಂಥ ರಾತ್ರಿ ಅಂತ ಹೇಳ್ಬೇಕಾದ್ರೆ ರಾತ್ರಿ ಏನಪ್ಪ ಆಯ್ತು ಇನ್ಸಿಡೆಂಟ್ಸ್ ಅಂತೆಲ್ಲ ಹೇಳ್ಕೊಂಬಂದ್ಬಿಟ್ಟು ಅವಾಗ ಯೇಸು ಕ್ರಿಸ್ತ ನಮ್ಗೆ ಹಿಂಗೆ ಕಲ್ತ್ಕೊಟ್ಟಿರ್ಬೇಕಾರೆ ನಾವು ಅದೇ ಥರ ಏನು ಮಾಡ್ಬೇಕು, ಇದನ್ನ ರಾತ್ರಿಯಲ್ಲಿ ಮಾಡಬೇಕು ಅಂತ ಏನು ಮಾಡ್ತಾರೆ, ನಮಗೆ ಕ್ಲಿನಿಕ್ ಬಹು ಸ್ಪಷ್ಟವಾಗಿದೆ. ಅದನ್ನ ಇವಾಗ ವ್ಯವಸ್ಥೆ ಮಾಡಿರ್ತೀನಿ ಏನ್ರಿ, ಇವಾಗ ಯೇಸು ಕ್ರಿಸ್ತನು ಇದನ್ನು ಯಾವಾಗ ಮಾಡಿದ್ದಾದ್ರೆ ರಾತ್ರಿಕ್ಕಿಂತ ಮುಂಚೆ ಸಂಜೆಯಲ್ಲಿ ಮಾಡಿದ್ದು. ಅದರ ಸಂಜೆಯಲ್ಲಿ ಮಾಡಿದ ಮೇಲೆ ಏನು ಮಾಡ್ತಾರೆ ರಾತ್ರಿ ಒಲಿವ್ ಇದು ಪರ್ವತದ ಮೇಲಿರಂತ ಗೆತ್ಸೆಮನೆ ತೋಟಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿತ್ತು. ಅದರ ಅರೆಸ್ಟ್ ಮಾಡೋ ಟೈಮಲ್ಲಿ ಚಿಕ್ಕಮ್ಮ 8 ಗಂಟೆ ಆಗಿತ್ತು ಅದರ. ಸೊ ಆ ಸಂದರ್ಭದಲ್ಲಿ ಅಂದರೆ ಸೂರ್ಯ ಮುಳುಗಂತ 6 ಗಂಟೆಯಿಂದ 8 ಗಂಟೆವರೆಗೆ ಮತ್ತೆ ಡ್ರೆಸ್ ಕುಸ್ತು ಈ ಪದ್ಧತಿನ ಮಾಡಿದ್ದಾರೆ ಅಲ್ವರ. ಇವಾಗ ನೀವು ಯೋಚನೆ ಮಾಡಿದ್ದೀರಿ, ಇದನ್ನ ನಾವು ಏನ್ರಿ ಸಭೆಗಳಲ್ಲಿ ಎಲ್ಲರ ಕೈಗೊಂಡು ಮಾಡೋದು ನೋಡ್ತೀರಾ? ಇಲ್ಲ ರಾತ್ರಿ ಹೊತ್ತು ಮಾಡೋದು ನೋಡಿದ್ದೀರಾ? ನಾವು ಯಾರೂ ಮಾಡೋದಿಲ್ಲ. ಯಾಕಪ್ಪ ಮಾಡೋದಂದ್ರೆ ಬ್ರದರ್ ಸಂಜೆ ಹೊತ್ತಾದರೆ ಯಾರೂ ಬರೋಲ್ಲ ಸಭೆಗೆ. ಇದನ್ನು ನಾವು ಅದಕ್ಕೆ ಬೆಳಿಗ್ಗೆ ಹೊತ್ತು ಏನು ಮಾಡ್ತೀವಿ ನಾವು ಮಾಡ್ತೀರಿ ಅದರ. ಸೊ ವಾಕ್ಯದಲ್ಲಿರೋಂಥದ್ದನ್ನ ನಮಗೆ ಇಷ್ಟವಾದಂಥ ಒಂದು ಪದ್ಧತಿಗಳ ಪ್ರಕಾರ ನಮ್ಮ ಒಂದು ಸೌಕರ್ಯಗಳ ಪ್ರಕಾರ ಬದಲಾವಣೆ ಮಾಡೋಕ್ಕಲ್ಲರಿ ವಾಕ್ಯ ನಮಗೆ ಮಾಡಿ ಕೊಟ್ಟಿರೋದು. ಅದರ ವಾಕ್ಯ ನಿನ್ನೆನೂ ಹಾಗೆ ಇದೆ, ಇವತ್ತು ಹಾಗೆ ಇರ್ತಾರೆ, ಮುಂದೆ ಕೂಡ ಏನಾಗಿರ್ತಾರೆ ಇರ್ತಾರೆ. ಅದನ್ನು
ಹಾಗೆ
ಬದಲಾವಣೆ
ಇರ್ತದೆ.
ಆಗೋದಕ್ಕೆ ಸಾಧ್ಯ ಇಲ್ಲ. ದೇವರ ವಾರ್ತೆಗೆ ನಾವೇನಾಗಬೇಕೋ ಅಲ್ಲಿ ಅಧೀನರಾಗಬೇಕು. ಅದೇ ನೋಡ್ಬೇಕಾರೆ ಇಲ್ಲಿ ಕರ್ತನ ಹೇಳಿರೋಂಥ ಮಾತು ಏನಾಗಿದೆ ಅಂದರೆ ಬಹು ಎಂದ್ರೆ ಸೂಕ್ತವಾಗಿದೆ, ಬರೀ ಕ್ಲಿಯರ್ ಆಗಿದೆ. ಯಾವಾಗ ನಾವು ಇದನ್ನೇ ಮಾಡಬೇಕು, ಆಚರಣೆ ಮಾಡಬೇಕು ಅಂತಂದ್ಬಿಟ್ಟು ಅದರ. ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್. ಅನಿತಾ ಸಿಸ್ಟರ್ ಓದ್ತೀರಾ?
ಓದ್ತೇನೆ. ಕರ್ತನ ಮರಣದ ಸರಿಯಾದ ಸ್ಮರಣಾರ್ಥವಾಗಿ ಸಭೆಯು ಎಷ್ಟು ಬಾರಿ ಆ ರೊಟ್ಟಿಯನ್ನು ಮುರಿದು ಆ ಪಾತ್ರೆಯಲ್ಲಿ ಕುಡಿಯಬಹುದಿತ್ತು. ಖಂಡಿತವಾಗಿಯೂ ಅದರ ವಾರ್ಷಿಕೋತ್ಸವದಂದು ಮಾತ್ರವೇ, ಅದೇ ರೀತಿ ಅಮೆರಿಕದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುವಾಗ ಅದನ್ನು ಅದರ ವಾರ್ಷಿಕೋತ್ಸವದಂದು, ಅಂದರೆ ಜುಲೈ 4ನೇ ತಾರೀಕಿನಂದು ಆಚರಿಸಲಾಗುತ್ತದೆ. ಜುಲೈ 4ನೇ ತಾರೀಕನ್ನು ಬಿಟ್ಟು ಬೇರೆ ಅನುಚಿತ ಸಮಯಗಳಲ್ಲಿ ಆಚರಿಸಿದರೆ ಅದು ವಿಚಿತ್ರವೆನಿಸಿಕೊಳ್ಳುತ್ತದೆ. ಮತ್ತು ಜುಲೈ 4ನೇ ತಾರೀಕಿನ ಬಗ್ಗೆ ಹೇಳುವಾಗ ನೀವು ಹೀಗೆ ಆಚರಿಸುವಾಗಲೆಲ್ಲ ರಾಷ್ಟ್ರದ ಜನನವನ್ನು ಪ್ರದರ್ಶಿಸುತ್ತೀರಿ ಎಂದು ನಾವು ಹೇಳುವಾಗ ಅದನ್ನು ವರ್ಷಕ್ಕೆ ಹಲವಾರು ಬಾರಿ ಎಂದು ಯಾರು ಅರ್ಥ ಮಾಡಿಕೊಳ್ಳುತ್ತಾರೆ? ಅದರಂತೆಯೇ ಕರ್ತನ ಭೋಜನವು ಸಹ ಸರಿಯಾಗಿ ಅದರ ವಾರ್ಷಿಕೋತ್ಸವದಂದು ಆಚರಿಸುವ ಆಚರಣೆಯಾಗಿದೆ.
ಹಾಂ ಥ್ಯಾಂಕ್ ಯು ಸರ್. ನೋಡಿ ಎಷ್ಟು ಸೂಪರ್ ಎಕ್ಸ್ಪ್ಲನೇಷನ್ ಕೊಟ್ಟಾರೆ ಎಲ್ಲರ. ಇದು ವಾಕ್ಯದ ಅರ್ಥ ಏನಪ್ಪ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತಾರೆ ನಮ್ಮ ಬ್ರದರು. ಏನಪ್ಪ ಎಕ್ಸಾಂಪಲು, ಇನ್ನು ಎಷ್ಟು ಸತಿ ಮಾಡಬೇಕು ಸಭೆ, ಎಷ್ಟು ಸತಿ ಮಾಡಬೇಕು, ಎಷ್ಟು ಸತಿ ಕರ್ತನ ಮರಣ ನೆನೆಸ್ಕೋಬೇಕು ಅಂತಂದ್ಬಿಟ್ಟು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಏನಪ್ಪ ಅಂದರೆ ಅಮೇರಿಕದ ಸ್ವಾತಂತ್ರ್ಯ ಎಕ್ಸಾಂಪಲ್ ಕೊಡ್ತಾರೆ. ಅವ್ರು ಅಮೇರಿಕ ದೇಶದಾಗಿದೆ, ಅಮೇರಿಕದ ಎಕ್ಸಾಂಪಲ್ ಏನು ಮಾಡ್ತಾರೆ ನಮಗೆ ಕೊಡ್ತಾರೆ ಅದರ. ಅಮೇರಿಕ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ ಏನ್ರಿ? ಜುಲೈ 4ನೇ ತಾರೀಕು ಅದರ. ಸರಿ, ಇವಾಗ ಯಾವುದೇ ದೇಶ ಆಗಲಿ ನಮ್ಮ ಇಂಡಿಯಾ ತೊಳಿತೀರಿ, ನಮ್ಮ ಇಂಡಿಯಾಗೆ ಸ್ವಾತಂತ್ರ್ಯ ಬಂದಿದ್ದು ಯಾವಾಗ? ಆಗಸ್ಟ್.
15
ವೆರಿ ಗುಡ್.
15 19 40.
ಆ
ಥ್ಯಾಂಕ್ ಯು.
1947 ಅಲ್ವರ, ಆಗಸ್ಟ್ 15, 1947 ಅಲ್ವರ. ಸರಿ, ವರ್ಷ ವರ್ಷ ನಾವೇನು ಮಾಡ್ತೀರಿ ನಮ್ಮ ದೇಶದಲ್ಲಿ ಈ ಸ್ವಾತಂತ್ರ್ಯ ದಿನಾಚರಣೆ ಅಂತ ಏನು ಮಾಡ್ತೀವಿ ನಾವು ಅಲ್ಲಿ ಆಚರಣೆ
ಆಚರಣೆ
ಮಾಡ್ತೀವಿ
ಮಾಡ್ತೀವಿ.
ಅಲ್ವರ. ಸರಿ, ನಾವು ಯಾವತ್ತೆಲ್ಲ ಆಚರಣೆ ಮಾಡ್ತೀರೋ ಅವತ್ತೆಲ್ಲ ನಾವು ನೆನೆಸ್ಕೊಂತೀರಿ, ನಮಗೆ ಸ್ವಾತಂತ್ರ್ಯ ಬಂದಿರೋದು ನಾವೇನು ಮಾಡ್ತೀರಿ ನೆನೆಸ್ಕೊಂತ
ಮಾಡ್ತೀವಿ.
ಅಲ್ವರ. ಸರಿ, ಯಾವತ್ತೆಲ್ಲ ಮಾಡ್ತಿರೋ ಅವತ್ತೆಲ್ಲ ನೀವು ಸ್ವಾತಂತ್ರ್ಯ ನೆನೆಸ್ಕೊಂತೀರಿ ಅಂತ ಅಂದಿದ ತಕ್ಷಣ ಏನ್ರಿ ಇದನ್ನ ದಿನ ಮಾಡಬೇಕು ಅಂತ ಅರ್ಥ? ಇಲ್ಲ ಅಂದ್ರ ನೀವು ವರ್ಷಕ್ಕೊಂದು ಸತಿ ವರ್ಷ 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 ಯಾವಾಗೆಲ್ಲ ಮಾಡ್ತಿರೋ ಅದನ್ನ ಏನಪ್ಪ ನೆನೆಸ್ಕೊಳ್ಳಿ ಅಂತಂದ್ರೆ ನೀವು ಆ ಒಂದು ಸ್ವಾತಂತ್ರ್ಯ ದಿನಾನ ಏನು ಮಾಡ್ತಾ ಇದ್ದೀರಾ, ನೆನೆಸ್ಕೊಂತ ಇದ್ದೀರಾ ಅಂತ. ಸ್ವಾತಂತ್ರ್ಯ ಬಂದಿದ್ದು ದಿನ ಬಂತ, ಯಾವತ್ತೋ ಒಂದಿನ ಅಂತಲೇ ಪರ್ಟಿಕ್ಯುಲರ್ ಬಂದಿರೋದು, ಸ್ವಾತಂತ್ರ್ಯ ಹೋರಾಟ ದಿನ ಆಗಿದೆ. ಆದರೆ ಆ ಒಂದು ಸ್ವಾತಂತ್ರ್ಯ ನಮಗೆ ದಕ್ಕಿರೋಂಥದ್ದು ನಮಗೆ ದೊರಕಿರೋಂಥದ್ದು ಒಂದೇ ದಿನ ರೀ ಅದರ. ಆ ಪರ್ಟಿಕ್ಯುಲರ್ ಡೇ, ಆ ಪರ್ಟಿಕ್ಯುಲರ್ ಡೇನ ನಾವು ಯಾವಾಗೆಲ್ಲ ಆಚರಣೆ ಮಾಡ್ತಿರೋ ಆಚರಣೆ ಮಾಡೋ ದಿನನೆಲ್ಲ ಏನ್ಬಿಟ್ರಿ ನಮಗೆ ಸ್ವಾತಂತ್ರ್ಯ ಬಂತು ಅಂತ ನೆನೆಸ್ಕೊಳೋದಕ್ಕೋಸ್ಕರ ಮಾಡೋದು ನಾವು ಮಾಡೋದು ಅಂತ ಹೇಳ್ತಾರೆ ಅದರ. ಇವಾಗ ಈ ಅರ್ಥ ಹೆಂಗಿದೆ ಯೋಚನೆ ಮಾಡಿ. ಹೀಗಂತಂದ್ರೆ ಅಯ್ಯೋ ಹಂಗ್ರೆ ದಿನ ಮಾಡಬೇಕು ಅಂತ ದಿನ ಸ್ವಾತಂತ್ರ್ಯ ಮಾಡ್ತಾ ಇದ್ರೆ ಅದಕ್ಕೆ ಮಹತ್ವತೆ ಇರ್ತದ, ಅದಗೊಂದು ಬೆಲೆ ಇರ್ತದ? ಅದು ನೋಡಿದವ್ರು ಏನು ಮಾಡ್ತಾರೆ, ಇದು ಕರೆಕ್ಟು, ವೆರಿ ಗುಡ್, ನೀವು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಾ, ದಿನ ಸ್ವತಂತ್ರ ಮಾಡ್ತಾರೆ ಅಂದ್ಬಿಟ್ಟು ನೋಡ್ಬಿಟ್ಟು ಯಾರೋ ಅದನ್ನ ಅಪ್ರಿಷಿಯೇಟ್ ಮಾಡ್ತಾರ? ಖಂಡಿತವಾಗ ಇಲ್ಲ ರೀ ಅಲ್ವರ. ಯೋಚನೆ ಮಾಡಿರ್ತೀನಿ, ಇವಾಗ ಭಾರತ ದೇಶದ ಸ್ವತಂತ್ರ ನಮ್ಗೆ ಬಂದಿದೆ, ನಾವು ದಿನ ಆಚರಣೆ ಮಾಡ್ದ ಹೆಂಗಿರ್ತಾರೆ? ಅದ
ಚೆನ್ನಾಗಿರಲ್ಲ
ಚೆನ್ನಾಗಿರಲ್ಲ. ದಿನ ಬಂದ್ಬಿಟ್ಟು ಸ್ಕೂಲ್ಗೆ ಹೋಗ್ಬಿಟ್ಟು ಫ್ಲಾಗ್ ಹಾಸ್ಟಿಂಗ್ ಮಾಡಿ ದಿನ ಸೊಲಿಟ್ ಹೊಡೆದು ದಿನ ಒಂದು ಹಬ್ಬದ ಥರ ಮಾಡ್ತಾ ಇದ್ರೆ ಏನಾಗ್ತಾರೆ ಹೇಳಿ? ಆ ಹಬ್ಬದ ಮಹತ್ವತೆ ಏನಾಗ್ಬಿಡ್ತದೆ, ಹೊಟ್ಟೋಗ್ಬಿಡ್ತಾರೆ ಅಲ್ವರ. ಏನ್ರಿ ಆ ಡೆಕೋರಮು ಅದರ, ಆ ರೆವರೆನ್ಸು ಏನಾಗ್ಬಿಡ್ತಾರೆ ನಮಗೆ, ಹೊರಟೋಗ್ಬಿಡ್ತಾರೆ ಅಂದ್ರೆ ಈ ದಿನ ಮಾಡಿ ಮಾಡಿ ಏನಾಗ್ಬಿಡ್ತಾರೆ ನಮಗೆ, ಅದು ಅದು ರೂಢಿ ಆಗಿರೋಂದ ಅದನ್ನ ಕೇವಲವಾಗಿ ಎಣಿಸೋದಕ್ಕೆ ಏನಾಗ್ಬಿಡ್ತಾರೆ ಆಮೇಲೆ ಶುರು ಆಗ್ಬಿಡ್ತಾರೆ ಅಂದ್ರೆ ಆ ಥರ ಇರ್ಬಾರ್ದ್ರಿ. ಅದರ ಅದಕ್ಕೇನು ಸ್ಪೆಷಲ್ ಆಗಿರೋಂಥ ಒಂದು ಸ್ಥಾನ ಏನಾಗಿದೆ ಅದು ಇದೆ ಅದರ, ಅದು ಗೌರವ ಅಂತ ಸ್ಥಾನ ಏನಾಗಿದೆ ಉಳಿಸ್ಕೊಬೇಕು ನೋಡ್ರಿ ಅಂತೀರಿ. ಅದರ ಅದನ್ನ ವರ್ಷಕ್ಕೊಂದು ಸತಿನೇ ಮಾಡ್ದವಾಗ ಏನಾಗೋದು, ಅದು ವೈಭವ ಏನಾಗಿರೋದು ಇರೋದು. ಇದೇ ಅರ್ಥದಲ್ಲಿ ಅಪೋಸ್ಟ್ಲು ಪೌಲು ಕೂಡ ಖಂಡಿತವಾಗ ಏನು ಮಾಡೋದು ಇಲ್ಲಿ ಇಲ್ಲಿ ಹೇಳಿರೋದು ಅಂತ ನಾವೇನು ಮಾಡ್ತೀರಿ ಅಲ್ಲಿ ಹೇಳ್ತೀರಿ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ಕೆಲವು ವಿಚಾರಗಳನ್ನ ಬೈಬಲ್ನ ಅರ್ಥ ಮಾಡ್ಕೊಬೇಕಾದ್ರೆ ಕೆಲವೊಂದು ರೈಟರ್ಸ್ ಹೇಗೆ ಅವ್ರು ಬರೆದಿದ್ದಾರೆ ಪತ್ರಗಳನ್ನ ಅಂತ ಮಾಡ್ಕೊಬೋ ನಾವು ಅರ್ಥ ಮಾಡ್ಕೊಬೇಕು. ನೋಡಿ ನಮ್ಮ ಅಪೋಸ್ಟ್ಲು ಪೌಲ್ ಬಗ್ಗೆ ಹೇಳ್ತಾರೆ ಅವ್ರು ಹೇಗೆ ಬರೀತಾರೆ ಅಂತ ಅವ್ರ ರೈಟಿಂಗ್ಸ್. ಓದೋಣ ಸೆಕೆಂಡ್ ಪೀಟರ್ ಥರ್ಡ್ ಚಾಪ್ಟರ್ 15 ಇಂದ ಓದಿ ಯಾರಾದ್ರು 15 16 17 ಯಾರು ಓದ್ತೀರಾ? ಎರಡನೇ ಪೇತ್ರ 3ನೇ ಅಧ್ಯಾಯ 15 ರಿಂದ 17.
ನಮ್ಮ
ನಮ್ಮ
ಕರ್ತನ
ಕರ್ತನ ದೀರ್ಘಶಾಂತಿಯು ನಮ್ಮ ರಕ್ಷಣಾರ್ಥಕವಾಗಿ ಅದೇ ಎಂದು ಎಣಿಸಿಕೊಳ್ಳ್ರಿ. ಇದೇ ಅಭಿಪ್ರಾಯಕ್ಕೆ ಸರಿಯಾಗಿ ನಮ್ಮ ಪ್ರಿಯ ಸಹೋದರನಾದ ಪೌಲನು ಸಾತನಿಗೆ ಅನುಗ್ರಹಿಸಿರುವ ಜ್ಞಾನದ ಪ್ರಕಾರ ನಿಮಗೆ ಬರೆದನು.
ನೋಡ್ರ ಪ್ರಿಯ ಪೌಲನು ಕೂಡ ತನಗೆ ಅನುಗ್ರಹಿಸಿದ ಜ್ಞಾನದ ಪ್ರಕಾರ ಬರೆದಿದ್ದಾರೆ ಅಂತ ಹೇಳ್ತಾರೆ. ಸರಿ ಏನ್ ಬರ್ತಾರೆ ಅಪೋಸ್ಟಲ್ ಪೌಲು, ಅವರು ದೇವರು ಏನ್ ಜ್ಞಾನ ಅಂತ ತಿಳಿಸ್ಕೊಟ್ರೆ ಅದನ್ನ ಯಾವ ಸ್ಟೈಲ್ ಅಲ್ಲಿ ಬರ್ದಿದ್ದಾರೆ ನೋಡಿ ಅಂತ ಹೇಳ್ತಾರೆ. ಓದಿ. ಹಾ
ಅವನು ತನ್ನ ಎಲ್ಲ ಪತ್ರಿಕೆಗಳಲ್ಲಿಯೂ ಈ ವಿಷಯಗಳನ್ನು ಕುರಿತು ಬರೆಯುವಾಗ ಹೀಗೆ ಬೋಧಿಸಿದ್ದಾನೆ.
ನೋಡ್ರ
ಆ
ಎಲ್ಲಾ ಪತ್ರಿಕೆಗಳಲ್ಲಿ ಈ ವಿಚಾರಗಳನ್ನ ಕುರಿತು ಬರಿಬೇಕಾದ್ರೆ ಅದರ ಏನ್ರಿ ದೇವರ ರಕ್ಷಣೆ ದೇವರ ಯೋಜನೆಗಳ ಬಗ್ಗೆ ಕುರಿತು ಬರಿಬೇಕಾದ್ರೆ ಅವ್ರು ಈ ರೀತಿ ಬರೆದಿದ್ದಾರೆ, ಒಂದು ಪರ್ಟಿಕ್ಯುಲರ್ ಸ್ಟೈಲಲ್ಲಿ ಬರೆದಿದ್ದಾರೆ ಅಂತ ಹೇಳ್ತಾರೆ. ಏನದು? ಹಾ
ಆ ಪತ್ರಿಕೆಗಳಲ್ಲಿರುವ ಕೆಲವು ಮಾತುಗಳು ತಿಳಿಯುವುದಕ್ಕೆ ಕಷ್ಟವಾಗಿವೆ.
ಹಾ ಆ ಪತ್ರಿಕೆಯಲ್ಲಿರೋಂಥ ಕೆಲವು ಮಾತುಗಳು ತಿಳ್ಕೊಳಕ್ಕೆ ಹೇಗಿದೆ ಅಂತೆ
ಕಷ್ಟವಾಗಿದೆ.
ಕಷ್ಟವಾಗಿದೆ ಅಂದರೆ ಈಸಿಯಾಗಿ ಅರ್ಥ ಆಗೋ ಥರ ಅಪೋಸ್ಟಲ್ ಪೌಲ್ ಏನ್ರಿ ಮಾಡಿಲ್ಲ ಅದನ್ನೆಲ್ಲ ಬರ್ದಿಲ್ಲ ಅಂದರೆ ಏನ್ರಿ ಕಿವಿ ಇದ್ದವನ್ಗೇನ ಬೇಕು? ಅದರ ಕೇಳಬೇಕು. ಕಣ್ಣಿದ್ದವಂಗೆ ಏನ ಬೇಕು? ಕಾಣಿಸ್ಬೇಕು. ಆ ರೀತಿ ಏನು ಮಾಡೋರು ಅಪೋಸ್ಟಲ್ ಪೌಲ್ ಬರೆದವ್ರೆ ಎಲ್ಲರೂ ಕಾಮನ್ ಆಗಿರೋ ಪೀಪಲ್ ಓದ್ಬಿಟ್ಟು ಅರ್ಥ ಮಾಡ್ಕೊಳಂಗೆ ಬರೆದವ್ರೆ ಅಲ್ಲಿ. ಅದರ ಸತ್ಯಾರ್ಥಗಳನ್ನ ದೇವ್ರು ಯಾರು ತಿಳಿಸ್ರೋ ಅವ್ರ ಮಾತ್ರ ಗ್ರಹಿಸ್ಕೊಬೇಕ್ರಿ. ಅದರ ದೇವ್ರ ದೇಶ ಕೂಡ ಅದು ಎಕ್ಸಾಂಪಲ್ ತೊಗೊಳ್ರಿ. ಅದರ ಒಡಂಬಡಿಕೆಗಳ ಬಗ್ಗೆ ಎಕ್ಸಾಂಪಲ್ಸ್ ತೊಗೊಳ್ರಿ. ಅದರ ಮದುವೆ ವಿಚಾರದ ಬಗ್ಗೆ ತೊಗೊಳ್ರಿ ಅಂತೀರಿ. ಯವನಸ್ಥರ ಬಗ್ಗೆ ಎಕ್ಸಾಂಪಲ್ ತೊಗೊಳ್ರಿ ಅಂತೀರಿ. ಅದರ ವಿಧವೆಯರ ಬಗ್ಗೆ ಎಕ್ಸಾಂಪಲ್ಸ್ಗಳು ತೊಗೊಳ್ರಿ. ಅದರ ಸಭೆ ಬಗ್ಗೆ ಎಕ್ಸಾಂಪಲ್ಸ್ ತೊಗೊಳ್ಳಿ. ಅದರ ಎಲ್ಲ ವಿಚಾರ ಕಾಣಿಕೆ ಬಗ್ಗೆ ಎಕ್ಸಾಂಪಲ್ಸ್ ತೊಗೊಳ್ಳಿ. ಇವೆಲ್ಲ ಯಾರು ಬರ್ದಿರೋದಿಲ್ಲ, ಎಲ್ಲ ಅಪೋಸ್ಟಲ್ ಪೌಲೇ ಬರ್ದಿರೋದು ಇಲ್ಲರಿ. ಎಲ್ಲ ಹೊಸ ಒಡಂಬಡಿಕೆಯಲ್ಲಿ ಅದರ ಮೇಜಾರಿಟಿ ಮೇಜರ್ ಡಾಕ್ಟ್ರಿನ್ಸ್ ಅದರ ಎಲ್ಲ ಪತ್ರಿಕೆಗಳಿಗೆ ಕರೆಕ್ಷನ್ ಮಾಡ್ತಾ ಹೋಗ್ತಾರೆ ನೋಡ್ತೀನಿ ಅಪೋಸ್ಟಲ್ ಪೌಲ್ ಅಲ್ದರ. ಅದಕ್ಕೆ ಹೆಂಗ್ ಬರ್ದಾರಂತೆ, ಸುಲಭವಾಗಿ ಬರ್ದಿಲ್ವಂತ ಇವರಲ್ಲ, ವೆರಿ ಟಫ್ ಅಂಡರ್ಸ್ಟ್ಯಾಂಡಿಂಗ್ ಟಫ್ ಲಿಟ್ರೇಚರ್. ಆಮೇಲೆ ಹಾ
ವಿದ್ಯೆಹೀನರು
ಹ್ಞೂ
ಚಪಲ ಚಿತ್ತರು
ಹ್ಞೂ
ಹೇಗೆ ನಮಗಿರುವ ಮಿಕ್ಕಾದ ಗ್ರಂಥಗಳಿಗೆ ತಪ್ಪಾದ ಅರ್ಥ ಮಾಡಿಕೊಂಡಿದ್ದಾರೋ ಹಾಗೆ ಇವುಗಳಿಗೂ ತಪ್ಪಾದ ಅರ್ಥ ಮಾಡಿಕೊಂಡು ತಮಗೆ ನಾಶನವನ್ನು ಉಂಟು ಮಾಡಿಕೊಳ್ಳುತ್ತಾರೆ.
ನೋಡ್ರ ಏನ್ ಹೇಳ್ತಾರೆ ಅಲ್ಲಿ ಏನ್ರಿ ಅಪೋಸ್ಟ್ಲು ಪೋಲ್ ಬರ್ದಂತ ಜ್ಞಾನದಲ್ಲಿ ಹೇಗಪ್ಪ ಬರ್ದವ್ರೆ ಅಂತಂದ್ರೆ ಏನ್ರಿ ಕೆಲವು ವಿಚಾರ ಅರ್ಥ ಮಾಡ್ಕೊಂಡು ಕಷ್ಟವಾಗಿದೆ ಅಂದ್ರೆ ಅದನ್ನ ಬುದ್ಧಿಹೀನರು ಜ್ಞಾನಹೀನರು ಅಂತ ಹೇಳ್ತಾರೆ. ಅಪೋಸ್ಟ್ಲು ಪೋಲ್ ಯಾಕೆ ಗೊತ್ತಾ ಹಿಂಗೆ ರೇಟಿಂಗ್ಸ್ ಬರ್ತಿರೋದು? ಅಪೋಸ್ಟ್ಲು ಪೋಲ್ ಯಾರ ಹತ್ರ ಪಾಠ ಕಲ್ತಿರೋದು, ಯಾರ ಪಾದದ ಹತ್ರ ಅವ್ರು ಪಾಠ ಕಲ್ತಿರೋದು? ನೋಡೋರ
ಗಮಲಿಯನ ಪಾದ ಸನ್ನಿಧಿ.
ವೆರಿ ಗುಡ್, ಗಮಾಲಿನ ಪಾದ ಸನ್ನಿಧಾನದಲ್ಲಿ ಅವ್ರು ಏನು ಮಾಡೋ ಪಾಠನ ಕಲ್ತಿರೋದು. ಅಂದರೆ ಯಾವ ಲೆವೆಲಲ್ಲಿ ಕಲ್ತಿರಬೇಕು, ಅವ್ರ ಲ್ಯಾಂಗ್ವೇಜ್ ಹೆಂಗಿರಬೇಕು, ಅವ್ರ ಸ್ಟೈಲ್ ಆಫ್ ರೈಟಿಂಗ್ ಹೆಂಗಿರಬೇಕು ಅಲ್ಲರ ಅದರ ಅದಿಗೆ ನೋಡ್ಬೇಕಾದ್ರೆ ಅವ್ರ ಸ್ಟ್ಯಾಂಡರ್ಡೇ ಬೇರೆ. ಇದನ್ನ ಏನ್ರಿ ಆ ರೀತಿ ಓದಿ ಬರಹ ಕಲ್ತಿರೋರು ಅಥವಾ ಅವ್ರತ್ತ ಪಳಗಿರೋರು ಅದೇ ಆ್ಯಂಗಲಲ್ಲಿ ಓದಿದ್ರೆ ಏನಾಗೋದು ಅರ್ಥ ಆಗೋದು, ಇಲ್ಲ ಅಂದ್ರೆ ಏನಾಗಲ್ಲ ಅರ್ಥ ಆಗಲ್ಲ. ಅದಕ್ಕೆ ಈ ಓದ್ಬೇಕಾರೆ ಹೆಂಗಿದೆ, ಹಾಂ ಯಾರೋ ಜ್ಞಾನಹೀನರು ಇದನ್ನು ಓದಿದ್ರೆ ಏನು ಮಾಡ್ತಾರೆ ವಾಕ್ಯಗಳನ್ನ ತಪ್ಪಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ಕೆ ತುಂಬ ಸಾಧ್ಯತೆಗಳಾಗ್ತದೆ ಅದರ. ಅದಕ್ಕೆ ಅಪೋಸ್ಟಲ್ ಪೌಲ್ ರೈಟಿಂಗ್ಸ್ ಏನ್ರಿ ತುಂಬ ತುಂಬ ಇಂಪಾರ್ಟೆಂಟ್ ಮತ್ತು ವೆರಿ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್, ಅದನ್ನು ಕರೆಕ್ಟಾಗಿ ರೀತಿಯಲ್ಲಿ ಅಪ್ಲೈ ಮಾಡಿಕೊಂಡು ನಮ್ಗೆ ಏನಾದರೂ ಅರ್ಥ ಆಗ್ತದೆ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇವಾಗ ಅಪೋಸ್ಟಲ್ ಪೌಲ್ ಏನು ಮಾಡವ್ರೆ ಅಲ್ಲಿ ಒಂದು ಕಡೆ ಏನು ಮಾಡ್ತಾರೆ ಅಲ್ಲಿ ಏನ್ರಿ ಇದ್ರ ಬಗ್ಗೆ ಹೇಳ್ತಾರೆ. ಯಾವ್ದ್ರ ಬಗ್ಗೆ ಹೇಳ್ತಾರೆ ಏನ್ರಿ ಅಲ್ಲಿ ಸ್ತ್ರೀಗಳ ಬಗ್ಗೆ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಸ್ತ್ರೀಗಳು ಸಭೆಯಲ್ಲಿ ಮಾತಾಡೋದು ಏನ್ರಿ
ತಪ್ಪು
ತಪ್ಪು, ಸ್ತ್ರೀಗಳ ಸಭೆಯಲ್ಲಿ ಏನು ಮಾಡಕ್ಬಾರ್ದು, ಉಪದೇಶ
ಮಾಡಬಾರ್ದು.
ಮಾಡಬಾರ್ದು ಅಂತ ಹೇಳ್ತಾರೆ ಅಲ್ವರ. ಆದರೆ ಇದೇ ಅಪೋಸ್ಟಲ್ ಪೌಲು ಇನ್ನೊಂದು ಕಡೆ ಈಗ ಏನು ಹೇಳ್ತಾರೆ, ಹಾಂ ಏನು ಹೇಳ್ತಾರೆ ಗೊತ್ತಾ, ಹಾಂ ಸಭೆ ವಿಚಾರದಲ್ಲಿ ಏನ್ರಿ ಗಂಡು ಹೆಣ್ಣು ಮೇಲು ಕೀಳು ಒಡೆಯ ಆಳು ಅಂತೇನಿಲ್ಲ, ಯಾರೂ ಇಲ್ಲ ಅಂತ ಏನು ಮಾಡ್ತಾರೆ ವಾಕ್ಯ ಹೇಳ್ತಾರೆ. ಓದಿದ್ದೀರಾ ನೋಡಿ, ಓದ್ ಅನ್ಬೇಕಾದ್ರೆ ಗಲಾತಿಯರ್ 3 28 ಓದಿ, ಗಲಾತಿಯರ್ 3 28.
ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಆಗಿರುವುದರಿಂದ ಯಹೂದ್ಯನು ಗ್ರೀಕನು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ.
ನೋಡ್ರ ಏನು ಭೇದವಿಲ್ಲ, ನೀವೆಲ್ಲ ಒಂದೇ ಕಡಪ್ಪ ಅಂದ್ಬಿಟ್ರೆ ಅದಕ್ಕೆ ಏನು ಮಾಡ್ತಾರೆ ಈ ವಾಕ್ಯ ಇಟ್ಕೊಂಡ್ಬಿಟ್ಟು ಎಲ್ಲ ಒಂದೇ ಬ್ರದರ್. ಆ ಕಾಲದಲ್ಲಿ ಅಪೋಸ್ಟ್ಲು ಪೌಲ್ ಹೊಡೆದು ಇವಾಗೆಲ್ಲ ಒಂದೇ ಅಲ್ವಾ? ಆ ಕಾಲದಲ್ಲಿ ಹೆಣ್ಮಕ್ಳು ಗಾಡಿ ಓಡಿಸ್ತಾರೆ, ಇವಾಗ ಗಾಡಿ ಓಡಿಸ್ತಾರೆ. ಆ ಕಾಲದಲ್ಲಿ ಹೆಣ್ಮಕ್ಳು ಲಾಯರ್ಗಳಾಗಲಿ ಲಾಯರ್ ಆಗ್ಬಿಟ್ಟಾರೆ. ಆ ಕಾಲದಲ್ಲಿ ಹೆಣ್ಮಕ್ಳು ಯಾರೋ ಕಂಡಕ್ಟರ್ ಆಗಲಿ ಇವಾಗ ಕಂಡಕ್ಟರ್ ಆಗ್ಬಿಟ್ರೆ. ಆ ಕಾಲದ ಹೆಣ್ಮಕ್ಳು ಯಾರೋ ಟೀಚರ್ ಇಲ್ಲಿ ಇವಾಗ ಟೀಚರ್ ಆಗ್ಬಿಟ್ಟಾರೆ. ಸೊ ಎಲ್ಲ ರೀತಿಲಿ ಆ ಕಾಲದಲ್ಲಿ ಇರ್ತಕ್ಕಂಥ ಅಪೋಸ್ಟ್ಲು ಪೌಲ್ ಬರೆದವ್ರೆ ಅಂತ ಹೇಳ್ತಾರೆ ಅಲ್ವರ. ಸರಿ, ಹಂಗಂಬಿಟ್ಟು ಚೇಂಜ್ ಮಾಡೋಕ್ಕಾಗತ್ತ? ಅಪೋಸ್ಟ್ಲು ಪೌಲು ಒಂದನೇ ಕುರಿಂಥದಲ್ಲಿ ಇನ್ನೂ ಸ್ಪಷ್ಟವಾಗಿ ಬರ್ತಾರೆ, ಯಾರೋ ಪವಿತ್ರಾತ್ಮರಿಂದ ಅಭಿಷೇಕ ಮಾಡಲ್ಪಟ್ಟಾತನು ಅಂತ ಹೇಳ್ಕೊಂಡ ಅಂತಂದರೆ, ಈ ನಾನು ಹೇಳೋಂಥ ಉಪದೇಶ ನಂದಲ್ಲ, ಕರ್ತನ ಆಜ್ಞೆ ಅಂತ ಏನು ಮಾಡಲಿ ತಾನು ಭಾವಿಸ್ಕೊಳ್ಳಿ ಅಂತ ಏನು ಮಾಡ್ತಾರೆ, ಬಹು ಸ್ಪಷ್ಟವಾಗಿ ಕ್ಲಿಯರಾಗಿ ಏನು ಮಾಡ್ತಾರೆ, ಒಂದು ಲೈನ್ ಹಾಕ್ಬಿಡ್ತಾರೆ ಕ್ಲೀನಾಗೆ. ಅದರ ಹಂಗಿರ್ಬೇಕಾದ್ರೆ ಏನು ಅರ್ಥ? ಅದರ ಅಪೋಸ್ಟ್ಲು ಪೌಲ್ ರೈಟಿಂಗ್ಸು ಏನು ರೀ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ಕಾದ್ರೇ ದೇವ ಕೃಪೆಯಿಂದ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಏನು ರೀ ರಾಂಗ್ ಆಗಿ ಅರ್ಥ ಮಾಡ್ಕೊಳಕ್ಕೆ ಏನು ರೀ ತುಂಬ ಸಾಧ್ಯತೆಗಳಿರ್ತಾರೆ. ಅದರ ಇನ್ನೊಂದು ಎಕ್ಸಾಂಪಲ್ ನೋಡ್ತಿಂತೀನಿ, ಅವ್ರ ಬ್ರದರ್ ನೋಡಿಸೋರು ಹೋದ್ವಾರ, ಅದರ ನಿಮಗೆ ಸುಮ್ಮನೆ ಜಸ್ಟ್ ಹಂಚ್ಕೊತೀನಿ. ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರ್ ತೆಗಿರಿ, ಫಸ್ಟ್ ಕೊರಿಂಥಿಯನ್ಸ್ 15 ಚಾಪ್ಟರು 5th ವರ್ಸ್ ನೋಡಿ, ಒಂದನೇ ಕೊರಿಂಥ 15:5 ಯಾರು ಹೋದ್ರಿ?
ಕೇಫನಿಗೂ ಆಮೇಲೆ 12 ಮಂದಿ ಅಪೋಸ್ತಲರಿಗೂ ಕಾಣಿಸಿಕೊಂಡನು. ತರುವಾಯ ಒಂದೇ ಸಮಯದಲ್ಲಿ 500 ಮಂದಿಗಿಂತ ಹೆಚ್ಚು ಸಹೋದರರಿಗೆ ಕಾಣಿಸಿಕೊಂಡನು.
ನೋಡ್ರ ಇಲ್ಲಿ ಯೇಸುಕ್ರಿಸ್ತ ಪುನರುತ್ಥಾನ ಬಗ್ಗೆ ಹೇಳೋದು. ಯೇಸುಕ್ರಿಸ್ತ ಪುನರುತ್ಥಾನ ಯಾರು ಕಾಣಿಸ್ಕೊಂಡ್ರಂತೆ? ಇನ್ನೊಂದು ಸತಿ ಹೋದ್ರೆ 5ನೇ ವಾಕ್ಯದಲ್ಲಿ ಏನ್ಬಂತು? ಮೊದಲು ಯಾರು ಕಾಣಿಸ್ಕೊಂಡ್ರಂತೆ?
ಕೇಫನಿಗೂ ಆಮೇಲೆ 12 ಮಂದಿ
ಕೇಫನಿಗೂ ಆಮೇಲೆ
ಅಪೋಸ್ತಲರಿಗೂ.
12 ಮಂದಿ ಅಪೋಸ್ತಲರು ಕಾಣಿಸ್ಕೊಂಡ್ರು.
ಓಕೆ ಓಕೆ, ಕೈಫನ್ಗೂ ಮತ್ತೆ 12 ಮಂದಿ ಅಪೋಸ್ಟಲ್ಸ್ಗೆ ಕಾಣಿಸ್ಕೊಂಡ್ರಂತೆ ಅದರ. ಸರಿ, ಇವಾಗ ಯೇಸುಕ್ರಿಸ್ತ ಪುನರುತ್ಥಾನ ಆಗ್ಬೇಕಾದ್ರೆ ಎಷ್ಟು ಜನ ಅಪೋಸ್ಟಲ್ಸ್ ಇದ್ದಿದ್ದು ಬದುಕಿದ್ದ?
ಹನ್ನೆರಡು ಹನ್ನೊಂದು ಮಂದಿ ಇದ್ದರು ಬ್ರದರ್.
ಹನ್ನೆರಡು ಮಂದಿ, ಹನ್ನೊಂದು ಮಂದಿ,
11 ಮಂದಿ,
ಹನ್ನೆರಡು ಹನ್ನೊಂದಾ?
ಲೆವೆನ್,
ಹನ್ನೊಂದು
ಹನ್ನೊಂದು, ಹನ್ನೊಂದು ಬ್ರದರ್.
ಹನ್ನೊಂದು ಮತ್ತೆ ಯೂದಾಸ್?
ಜುದಾಸ್, ಜುದಾಸ್ ಇಸ್ ಲೆಫ್ಟ್, ಇಸ್
ಹತ್ತು
ಆಲ್ರೆಡಿ.
ಜನ ಯಾಕೆ ಯೂದಾಸ್ನಾಗ ಬಿಟ್ಬಿಡ್ಬೇಕು?
ಯೂದಾಸ್ ಸತ್ತಮೇಲೆ ಅಪೊಸ್ತಲ್ ಪೌಲ್ಗೆ ಆರಿಸ್ಕೊಂಡ್ರಲ್ಲ.
ಹಾಂ, ಆದ್ರೆ ಇಲ್ಲಿ 12 ಅಂತ ಹೇಳ್ತಾರಲ್ಲ, 12 ಜನ ಅಪೋಸ್ತಲ್ಸ್ ಇದ್ರು ಅಂತ ಹೇಳ್ತಾರಲ್ಲ,
ಇನ್ಕ್ಲೂಡಿಂಗ್ ಜೀಸಸ್.
ಇನ್ಕ್ಲೂಡಿಂಗ್ ಜೀಸಸ್? ಜೀಸಸ್ನ ಅಪೋಸ್ತಲ್ ಮಾಡಾಕ್ಬಿಟ್ರ ಅವ್ರ ಪುನರ್ತನ ಅವರೇ ನೋಡ್ತಾರೆ. ಅದಕ್ಕೆ ಏನ್ರಿ ಅಪೋಸ್ಟಲ್ ಪೌಲ್ ರೈಟಿಂಗ್ ಹೆಂಗಿದೆ ಅಲ್ಲ ಬ್ರದರ್, ಬದುಕಿದ್ದೆ 11 ಜನ, ಒಬ್ರು ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ, ಅವ್ರು ಹೆಂಗ 12 ಜನ ಇರಕ್ಕೆ ಸಾಧ್ಯ?
ತಿಮೋತಿ ಮತ್ತು ಪೌಲನ್ನು ಅದರಲ್ಲಿ ಆ್ಯಡ್ ಆಗ್ತಾರಲ್ಲ.
ತಿಮೋತಿನೇ ಬರಲಿಲ್ಲ, ಅಪೋಸ್ಟಲ್ ಪೌಲ್ ಇರಲಿಲ್ಲ ಅವಾಗ. ಅದರ ಪುನರ್ತನ ಆಗ್ಬೇಕಾರೆ ಎಲ್ಲಿದ್ರು ತಿಮೋತಿ ಪೌಲು? ಇನ್ನು ರಕ್ಷಣೆಗೆ ಬಂದಿರಲ್ವಲ್ಲ ಅದರ. ಸೊ ಅದಕ್ಕೆ ಇವಾಗ ಈ ವಾಕ್ಯ ಓದ್ಬಿಟ್ರೆ ಏನಿಸ್ತದೆ? ಅದಕ್ಕೆ ಕೆಲವು ಜನ ಗೊತ್ತಂತಾರೆ, ಇಲ್ಲ ಬ್ರದರ್ ಹಂಗಲ್ಲ, ಅದು ಅದೇನು ಅಂತಂದರೆ ಯೂದಾಸು ಇಮ್ಮಿಡಿಯೇಟಾಗಿ ಸೂಸೈಡ್ ಮಾಡ್ಕೊಂಡಿಲ್ಲ, ಅವನು ನಿಧಾನವಾಗಿ ಏನು ಮಾಡ್ದ, ಅವನು ಸೂಸೈಡ್ ಮಾಡ್ಕೊಂಬಿಟ್ಟ. ಯಾವಾಗ ಸೂಸೈಡ್ ಮಾಡ್ಕೊಂಡ ಅಂತ ಹೇಳ್ತಾರಂದ್ರೆ, ಯೇಸು ಕ್ರಿಸ್ತ ಪುನರುತ್ಥಾನ ಆಗ್ತಾರಂತೆ, ಯೇಸು ಕ್ರಿಸ್ತ ಪುನರುತ್ಥಾನ ಆಗೋದು ನೋಡ್ತಾರಂತೆ, ಅದೆಲ್ಲ ನೋಡಿದ ಮೇಲೆ ಇವ್ರಿಗೆ ಬೇಜಾರಾಗಿ ಏನು ಮಾಡ್ಬಿಡ್ತಾರಂತೆ, ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಂಬಿಡ್ತಾರಂತೆ. ಅದಕ್ಕೆ ಏನು ಮಾಡಿದ್ರು ಬದಲ ಈ ವಾಕ್ಯ ಇದೆ ನೋಡಿ ಏನಂತಂದ್ರು ಅದರ. ಸರಿ, ಅದಕ್ಕೇನು ಅಂತಂದ್ರೆ, ಎಲ್ಲಪ್ಪ ಅವರು ಏನ್ರಿ ಇಲ್ಲ ವಾಕ್ಯದಲ್ಲಿ ಇತ್ತಲ್ಲ, ಬಹು ಇಮ್ಮಿಟಾಗೆ ಕಾಸನ್ನು ತೊಗೊಂಡ್ಬಿಟ್ಟು ಬಿಸಾಕ್ತಾರೆ, ಅವ್ನು ಇಮ್ಮಿಟಾಗಿ ಅವ್ನು ಏನಾಕೊಂಬಿಟ್ರು ಅಂತ ಹೇಳ್ತಾರೆ ಅಂತಂದ್ರೆ, ಇಲ್ಲ ಇಲ್ಲ ಬುದರ್, ಅವ್ರು ಬದುಕಿದ್ರು ಯೇಸುಕ್ರಿಸ್ತನ ಹಿಡ್ಕೊಟ್ಟಿದ ಮೇಲೆ ಬಂದಿರೋ ದುಡ್ಡಲ್ಲಿ ಏನು ಗೊತ್ತಾ ಮಾಡಿದ್ರು ಅವರು, ಅವರು ಒಂದು ಜಮೀನು ತೊಗೊಂಡ್ರು ಅಂತ ಹೇಳ್ಬಿಟ್ಟು. ಆ ಜಮೀನ್ ಬಗ್ಗೆ ಬರ ನೋಡಿರ್ತೀನಿ, ಅದು ನೋಡಿಸ್ತೀನಿ ಒಂದು ರೀತಿ. ಇಲ್ಲಿ ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ, 1ನೇ ಅಧ್ಯಾಯದಲ್ಲಿ 18ನೇ ವಾಕ್ಯ ಮತ್ತು 19ನೇ ವಾಕ್ಯ ಓದ್ರಿಂತೀರಿ. ಒಂದನೇ ಅಪೋಸ್ತಲ ಕೃತ್ಯಗಳು 1ನೇ ಅಧ್ಯಾಯ 18 ಮತ್ತು 19.
ಈ ಮನುಷ್ಯನು ತನ್ನ ದ್ರೋಹದಿಂದ ಸಂಪಾದಿಸಿದ ಹಣಕ್ಕೆ ಒಂದು ಹೊಲವನ್ನು ಕೊಂಡುಕೊಂಡನು ಮತ್ತು ತಲೆ ಕೆಳಗಾಗಿ ಬಿದ್ದು ಅವನು ಹೊಟ್ಟೆ ಒಡೆದು ಕರಡುಗಳೆಲ್ಲ ಹೊರಗೆ ಸುರಿದವು.
ಹಾ, ಯಾ
ಇದು
ಮನುಷ್ಯನು?
ಇವುದನ್ನು ಬಗ್ಗೆ
ಈ ಮನುಷ್ಯನು, ಈ ಮನುಷ್ಯನು ಏನ್ ಮಾಡ್ದಂತೆ, ಅನ್ಯಾಯದ ದುಡ್ಡಲ್ಲಿ ಅವನು ಒಂದು ಹೊಲಾನೇ ಮಾಡ್ದಂತೆ ತಗೊಂಡಂತೆ. ಇವಾಗ ಯೇಸು ಕ್ರಿಸ್ತನ ಹಿಡ್ಕೊಡ್ಬೇಕಾರೆ ಅವನೇ ಬೆಳಿಗ್ಗೆ ಹೊತ್ತು ಡೀಲಿಂಗ್ ಮಾಡ್ಕೊತಾನೆ, ಕಾಸ್ತ ಸಾಯಂಕಾಲ ಪಂಕ್ತಿಯಿಂದ ಹೊರಗಡೆ ಹೋಗಿ ಮೇಲೆ ದುಡ್ಡು ತಗೊಂತಾನೆ, ಯೇಸು ಕ್ರಿಸ್ತನ ಹಿಡ್ಕೊಡ್ತಾನೆ ಅದರ, ಆಮೇಲೆ ಸೂಸೈಡ್ ಮಾಡ್ಕೊಂಬಿಡ್ತಾನೆ. ಸೆಂಟ್ರಲ್ ಹೋಗಿ ಎಲ್ಲಿ ತಗೊಂಡವಲ್ಲ ನಾ ನೈಟ್ ಎಲ್ಲ ಡೀಲಿಂಗ್ ಮಾಡ್ಕೊಂಬಿಟ್ನಾ, ಒಂದು ಹೊಲ ಬೇರೆ ತಗೊಂಡಂತೆ. ಆಮೇಲೆ ನೆಕ್ಸ್ಟ್ ಮುಂದಕ್ಕೆ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ನೋಡಿ, ಓದಿಂತೀನಿ.
ಇದು ಎರ್ಸಲೇಮ್ ಪಟ್ಟಣದ ನಿವಾಸಿಗಳೆಲ್ಲ ತಿಳಿದು ಬಂದದರಿಂದ ಆ
ಓಹೋಹೋ, ಇರಿ
ಹೊಲಕ್ಕೆ
ಇರಿ, ಇದು ಎಲ್ಲಾರ್ಗು ಗೊತ್ತಿತ್ತಂತಪ್ಪ ಅವ್ನು ಹೊಲ ತೊಗೊಂಡಿರೋದು. ಏನಪ್ಪ ಅಂದ್ರೆ ಶಿಷ್ಯನಿಗೆ ಗೊತ್ತಿರಲ್ವಾ, ಅಪ್ಪಸ್ಸಿಗೆ ಗೊತ್ತಿರಲ್ವಾ, ಈ ಹೊಲ ತೊಗೊಂಡಿರೋದು ಎಲ್ಲಾರ್ಗು ಗೊತ್ತಿತ್ತಂತೆ. ಅರೆ ಯಾರಿಗೂ ಗೊತ್ತಿರಲ್ವಂತೆ, ಅಪ್ಪಸ್ಸಿಗೆ ಮಾತ್ರ ಗೊತ್ತಿರಲ್ವಾ, ಯೇಸುಗುಸುಗೆ ಗೊತ್ತಿರಲ್ವಾ. ಅದಕ್ಕೆ ಏನಂತಾರೆ ಅಂದ್ರೆ, ಬ್ರದರ್ ಇಲ್ಲ ಬ್ರದರ್, ಇವರು ಇಮ್ಮಿಡಿಯೇಟ್ ಆಗಿ ಸತ್ತೋಗಿಲ್ಲ, ಯೇಸುಗುಸು ಸತ್ತೋಗಿದ ಮೇಲೆ ಪುನರುತ್ಥಾನ ಇಮ್ಮಲ್ ಕೂಡ ಇದ್ದಾರೆ. ಯೇಸುಗುಸು ಪುನರುತ್ಥಾನ ನೋಡಿದರೆ ಆ ಟೈಮಲ್ಲಿ ಡೀಲ್ ಗೀಲ್ ಮಾಡಿ ಒಂದು ಜಮೀನು ಏನು ಮಾಡೋರು ಅಂತ ಫೀಲ್ಡನ್ನ ಇವರು ತಗೊಳೋರಂತೆ. ಇದು ಏನಾಗ್ಬಿಡ್ತು, ಎಲ್ಲ ಕಡೆ ಪ್ರಸಿದ್ಧಿ ಆಗ್ಬಿಡ್ತು. ಆ ಪ್ರಸಿದ್ಧಿ ಆಗಿರೋದ್ರಿಂದ, ಅನ್ಯಾಯದ ದುಡ್ಡಿಂದ ಅವ್ನು ತಗೊಳೋದ್ರಿಂದ ಇವನು ಬೇಜಾರು ಮಾಡಿಕೊಂಡು ಅವಮಾನದಿಂದ ಸೂಸೈಡ್ ಮಾಡ್ಕೊಂಬಿಟ್ಟ ಅಂತ ಹೇಳ್ಬಿಟ್ರು. ಅದರ ಸರಿ, ಇವಾಗ ಈ ವಾಕ್ಯ ಓದಿದ್ರೆ ಹೆಂಗೈತೆ, ಅವನು ಅನ್ಯಾಯ ದುಡ್ಡಿನ ಏನು ಮಾಡ್ದ ಅವ್ನು ತಗೊಂಡ, ಎಲ್ಲ ಜನಗಳಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಇನ್ನ ಮುಂದಕ್ಕೆ ಹೋದ್ರಿ, ಇನ್ನೊಂದು ಪಾಯಿಂಟ್ ಓದೋಣ ನೆಕ್ಸ್ಟ್.
ಆ ಹೊಲಕ್ಕೆ ಅವರ ಮಾತಿನಲ್ಲಿ ಅಕ್ಕೇಲ್ ಲದ್ದಿಮ್ಮ ಅಂದರೆ ಜೀವ ಹತ್ಯದ ಹೊಲ ಎಂಬ ಹೆಸರು ಬಂತು.
ನೋಡ್ರ, ಜೀವ ಹತ್ತಿದ ಹೊಲ ಅಂತ ಹೆಸರು ಬಂತು. ಅದಕ್ಕೆ ಎತ್ತರ ಹೆಸರು ಬಂದ್ಬಿಟ್ಟಿದ್ದ, ಅವಮಾನ ಮಾಡ ಅವನು ಆ ಅವಮಾನನ ಫೇಸ್ ಮಾಡೋಕ್ಕಾಗಿಲ್ಲ, ಸೂಸೈಡ್ ಮಾಡ್ಕೊಂಬಿಟ್ಟ ಅಂತ ಹೇಳ್ತಾರಪ್ಪ. ಸರಿ, ಇವಾಗ ಇದು ಹೆಂಗೆ ಅರ್ಥ ಮಾಡ್ಕೊಡೋದು, ಇದು ಅಪೋಸ್ಟಲ್ ಪೌಲ್ ರೈಟಿಂಗ್ಸ್ ಅಲ್ದರ, ಈಗ ಹೇಗೆ ಅರ್ಥ ಮಾಡ್ಕೊಳೋದು, ನಾವು ಇದುವರೆಗೂ ನಾವು ಕಲ್ತ್ಕೊಟ್ಟಿದ್ದು ಹೆಂಗೆ ಕಲ್ತ್ಕೊಟ್ಟಿದ್ರು, ಬೈಬಲ್ ಹೆಂಗೆ ಓದಬೇಕು, ಸುಮ್ಮನೆ ಒಂದೇ ವಾಕ್ಯ ಓದ್ಬಿಟ್ಟು ನಿರ್ಧಾರಕ್ಕೆ ಬರಬಾರ್ದು. ಅದರ ಇಲ್ಲಿ ಸ್ವಲ್ಪ ಏನ್ರಿ,
ಅಲ್ಲಿ ಸ್ವಲ್ಪ
ಅಲ್ಲಿ ಸ್ವಲ್ಪ ಅಲ್ಲರ ಯೌವನ ಶಾಸ್ತ್ರ ಹುಡುಕಿ ಏನು ಮಾಡಬೇಕು,
ಓದ್ಬೇಕು.
ಓದಬೇಕು. ಇವಾಗ ಇನ್ನೇನು ಕೊಟ್ಟಿದ್ರೆ, ಅಪೋಸ್ಟಲ್ ಪೌಲ್ದು ರೈಟಿಂಗ್ ಸ್ಟೈಲ್ ಹೆಂಗಿದೆ, ಇಟ್ ಇಸ್ ನಾಟ್ ಸೋ ಈಸಿ, ಇಟ್ಸ್ ವೆರಿ ಟಫ್ ಅಲ್ವರ. ಇವಾಗ ಸ್ತ್ರೀಗಳು ಉಪದೇಶ ಮಾಡಬೇಡ ಅಂತ ಹೇಳ್ತಾರೆ, ಆದರೆ ಇನ್ನೊಂದು ಕಡೆ ಇಬ್ಬರು ಎಲ್ಲ ಈಕ್ವಲು ಅಂತ ಹೇಳ್ತಾರೆ. ಆಗ ನಾವೇನು ಮಾಡಬೇಕು, ಉಪದೇಶ ಮಾಡಬೇಕಾ ಮಾಡಬಾರ್ದ, ಮಾಡಬೇಡ ಅಂತ ಹೇಳಿದ್ರೆ ಮಾಡಬಾರ್ದು ಅಂತಲೇ ಅರ್ಥ. ಆದರೆ ಇನ್ನೊಂದು ಕಡೆ ಈಕ್ವಲು ಅಂತ ಹೇಳ್ಬೇಕ್ರೆ, ಯಾವ ದೃಷ್ಟಿಯಲ್ಲಿ ಈಕ್ವಲು ಅಂತ ಥಿಂಕ್ ಮಾಡಬೇಕ್ರಿ. ಅಲ್ವರ, ಪ್ರೀಚಿಂಗ್ ಬಿಟ್ಟು, ಸಭೆಯನ್ನು ಅಧಿಕಾರ ನಡೆಸಂತ ಬಿಟ್ಟು, ಸಭೆಯನ್ನು ನಡೆಸಂಥ ವಿಚಾರ ಬಿಟ್ಟು, ಎಲ್ಲ ವಿಚಾರದಲ್ಲೂ ಸ್ತ್ರೀಗಳೇನ್ರಿ ಈಕ್ವಲ್. ಆದರೆ ಸಭೆನ ನಡೆಸೋದಾಗಲಿ, ಸಭೆಯಲ್ಲಿ ಉಪದೇಶ ಮಾಡೋಕ್ಕಾಗಲಿ ಸ್ತ್ರೀಗೆ ಅನುಮತಿ ಕೊಡಲ್ಲ, ಮಿಕ್ಕಿದ್ದೆಲ್ಲದಲ್ಲೂ ಸ್ತ್ರೀಗಳು ಏನಾಗಿದ್ದಾರೆ, ಈಕ್ವಲ್ ಆಗಿದ್ದಾರೆ. ಅದು ಅರ್ಥ ಮಾಡ್ಕೊಂಡು ವಾಕ್ಯ ಈ ಥರ ನಮಗೆ ವಾಕ್ಯ ಅರ್ಥ ಮಾಡಿ. ಸರಿ, ಇವಾಗ ಇನ್ನೆಂಗೆ ಅರ್ಥ ಮಾಡ್ಕೊಳೋಣ, ಇವಾಗ ಏನು ಮಾಡಬೇಕು ಅಂತಂದರೆ, ಇಲ್ಲಿ ಏನ್ರಿ ಫಸ್ಟು ಅಲ್ಲಿ ಏನು ನಡೀತು ಇನ್ಸಿಡೆಂಟ್ ಅಂತ ನಾವೇನು ಮಾಡ್ಕೊ ಅರ್ಥ ಮಾಡ್ಕೊಬೇಕು. ಎಲ್ಲಿ ಕೊಟ್ಟವ್ರೆ, ಮ್ಯಾಥ್ಯೂಗೆ ಬನ್ನಿ. ಮ್ಯಾಥ್ಯೂ ಅಲ್ಲಿ ಬಂದರೆ 27ನೇ ಅಧ್ಯಾಯ ಏನಾಯ್ತು ಅಲ್ಲಿ ಸಿಚುವೇಶನ್ ನೋಡೋಣ ಅಂತೀನಿ. 27ನೇ ಅಧ್ಯಾಯದಲ್ಲಿ ಒಂದರಿಂದ ದಯವಿಟ್ಟು ಓದ್ಕೊಬನ್ನಿ.
ಬೆಳಗಾಗಲು ಎಲ್ಲಾ ಮಹಾಯಾಜಕರು ಜನರು ಹಿರಿಯರು ಯೇಸುವನ್ನು ಕೊಲ್ಲಿಸಬೇಕೆಂದು ಆಲೋಚನೆ ಮಾಡಿಕೊಂಡು ಆತನನ್ನು ಕಟ್ಟಿಸಿ ತೆಗೆದುಕೊಂಡು ಹೋಗಿ ದೇಶಾಧಿಪತಿಯಾದ ಪಿಲಾತನಿಗೆ ಒಪ್ಪಿಸಿದರು. ಆಗ ಆತನನ್ನು ಹಿಡಿಕೊಟ್ಟ ಯೂದನು ಆತನಿಗೆ ಮರಣದಂಡನೆ ತೀರ್ಪಾಯಿತೆಂದು ನೋಡಿ ಪಶ್ಚಾತ್ತಾಪಪಟ್ಟು ಆ 30 ರೂಪಾಯಿಗಳನ್ನು ಮಹಾಯಾಜಕರಿಗೂ ಹಿರಿಯರಿಗೂ ತಿರುಗಿ ತಂದು ತಪ್ಪಿಲ್ಲದವನು ಮರಣಕ್ಕೆ ಒಪ್ಪಿಸಿಕೊಟ್ಟು ಪಾಪ ಮಾಡಿದೆನು ಅಂದನು.
ನೋಡ್ರ ಇಲ್ಲಿ ಏನಾಗಿದೆ, ಇವನು ಬದುಕವನು ಎಲ್ಲಿವರೆಗೂ ಬರ್ತಾನೆ ಅಂದರೆ, ಯೇಸು ಕ್ರಿಸ್ತನ ಹಿಡ್ಕೊಟ್ಟಿದ್ದಾನೆ. ಹಿಡ್ಕೊಟ್ಟಿದ ತಕ್ಷಣ ಇಮ್ಮಿಡಿಯೇಟ್ ಸೂಸೈಡ್ ಮಾಡ್ಕೊಳ್ಳೋ ರೀ. ಯೇಸು ಕ್ರಿಸ್ತನ ಹಿಡ್ಕೊಟ್ಟಿದ ಮೇಲೆ ಏನಾಗಿದೆ, ಯೇಸು ಕ್ರಿಸ್ತನ ಟ್ರಯಲ್ ಅಂತ ಏನು ಮಾಡೋಣ ನೋಡೋಣ. ಏನು ಗೊತ್ತಾಯ್ತು ಅವನಿಗೆ, ಯೇಸು ಕ್ರಿಸ್ತನ ಟ್ರಯಲ್ ನೋಡೋಣ, ಏಮಿನಿಗೂ ಯೇಸು ಕ್ರಿಸ್ತಗೆ ಹಿಂಸೆ ಕೊಡಬೇಕು, ಹೊಡಿಬೇಕಾರೆ ಚಾವಟಿನ ಹೊಡಿಬೇಕಾರೆ ಅವ್ರಿಗೆ ಏನ್ರಿ, ಈ ಒಂದು ಪಿಲಾತ್ ಮನೆ ಹೆರಡ್ ಮನೆಗೆಲ್ಲ ಕೊಂಡು ತೀರ್ಪು ಮಾಡ್ಬೇಕಾದ್ರೆ ಇವ್ನು ಇರಲಿಲ್ಲ ರೀ. ಆದ್ರೆ ಏನು ಮಾಡೋಣೆ, ಎಲ್ಲ ಒಂದು ಕಡೆ ದೂರದಿಂದ ಅಬ್ಸರ್ವ್ ಮಾಡೋಣ, ಅಥವಾ ಒಂದು ಗಮನಕ್ಕೆ ಏನಾಗಿದೆ, ಒಂದು ಗಮನಕ್ಕೆ ಬಂದಿದೆ, ಏನು ಬಂದಿದೆ, ಇದೆಲ್ಲ ನೈಟಲ್ಲಿ ಆಗಿರೋದು. ಏನು ಬಂದಿದೆ ಅವ್ನ ಗಮನಕ್ಕೆ, ಅವನಿಗೆ ತೀರ್ಪು ಕೊಟ್ಟಿರೋದ್ರ ಬಗ್ಗೆ ಗೊತ್ತಾಗಿದೆ. ಏನು ತೀರ್ಪು, ಯೇಸು ಕ್ರಿಸ್ತನಿಗೆ ಮರಣ ದಂಡನೆ. ಯೇಸು ಕ್ರಿಸ್ತನಿಗೆ ಸಾಯಿಸ್ಬೇಕು ಅಂತ ಯೂದಾಸ್ ಇಷ್ಟು ಇಂಟೆನ್ಷನ್ ಇಲ್ಲ ರೀ, ಅವನ ಮರಣಕ್ಕೆ ಒಪ್ಪಿಸ್ಕೊಡ್ಬೇಕು ಅಂತ ಯೂದಾಸ್ ಯಾವತ್ತೂ ನೆನೆಸ್ಕೊಳ್ಳಿ. ಇದು ಏನಾಗ್ಬಿಡ್ತು, ಯೂದಾಸ್ಗೆ ಒಂದು ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ಅಯ್ಯೋ, ನಮ್ಮ ಒಂದು ಪ್ರಭು ನಾನು ಮರಣಕ್ಕೆ ಒಪ್ಪಿಸ್ಕೊಬಿಟ್ನಲ್ಲ ಅಂತ. ಅದಕ್ಕೆ ಏನು ಮಾಡ್ತಾರೆ ನೋಡಿ, ನೆಕ್ಸ್ಟ್ ಆಮೇಲೆ ಇದನ್ನು ಕಾಸನ್ನ ತೊಗೊಂಡೋಗ್ಬಿಟ್ಟು ಯಾಜಕನ ಹತ್ರ ಏನು ಮಾಡ್ತಾನೆ, ವಾಪಸ್ ಕೊಟ್ಬಿಡ್ತಾನೆ. ಸರ್ ನನಗೆ ಬೇಡ ಸರ್ ಇದು, ದಯವಿಟ್ಟು ಕಾಸು ಅನ್ಬಿಟ್ಟು. ನಾನು ಏನು ಮಾಡಿದ್ರೆ, ನಿರಪರಾಧಿನೇ ಮಾಡಿ ನಿಮಗೆ ಒಪ್ಪಿಸ್ಕೊಬಿಟ್ಟಿದ್ದೀನಿ, ಇನ್ನೋಸೆಂಟ್ ಬ್ಲಡ್ ಅಲ್ವರ, ಏನ್ರಿ ನಿರ್ದೋಷಿಯ ರಕ್ತನೇ ಮಾಡಿದೆ ನಿಮಗೆ, ನಿಮ್ಗೆ ಒಪ್ಪಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ಅವಾಗ ಅವ್ರು ಏನು ಉತ್ತರ ಕೊಡ್ತಾರೆ, ನೆಕ್ಸ್ಟ್ ಓದಿ, ಕಂಟಿನ್ಯೂ ಮಾಡಿ.
ಆಗ ಅವನು ಆ ಹಣವನ್ನು ದೇವಾಲಯದೊಳಗೆ ಬಿಸಾಡಿ ಬಿಟ್ಟು ಹೊರಟು ಹೋಗಿ ಉರುಳು ಹಾಕಿಕೊಂಡು ಸತ್ತನು.
ಇವನು ಏನು ಮಾಡ್ಬಿಟ್ಟೆ, ಯುವದಾಸು ದುಡ್ಡನ್ನ ಏನು ಮಾಡಿದಂತೆ,
ದೇವಾಲಯದಲ್ಲಿ ಬಿಸಾಕ್ಬಿಟ್ಟು ಹೋಗಿ ಉರುಳು ಹಾಕೊಂಡು ಸತ್ತನು.
ಬಿಸಾಕ್ಬಿಟ್ಟವನು ಅಲ್ಲೇ. ಆ ದುಡ್ಡು ನಂಗೆ ಸವಾಸನ ಬೇಡ, ನಂಗೆ ದುಡ್ಡು ಬೇಡವೇ ಬೇಡ ಅಂತಬಿಟ್ಟು ದುಡ್ಡು ಬಿಸಾಕ್ಬಿಟ್ಟ ನೋಡಿರ್ತೀನಿ. ಬಿಸಾಕ್ಬಿಟ್ಟು ಯಾಜಕರ ಬಿಸಾಕ್ಬಿಟ್ಟು ಹೋಗಿ ಏನು ಮಾಡ್ತೀನಿ ಇವನು, ಇವನು ಹಿಂಗೆ ಆಗೋಯ್ತಲ್ಲ ತನ್ನಿಂದ ಆಗ್ಬಾಡ ಅಂತ ಒಂದು ವಿಚಾರ ಆಗ್ಬಿಡ್ತಾರೆ ಮಟ್ಟ ಮಾಡೋ, ಸೂಸೈಡ್ ಮಾಡ್ಕೊಂಬಿಟ್ರೆ ಅಲ್ವರ. ಸರಿ ಇವ್ರೇನು ಮಾಡೋರು ನೆಕ್ಸ್ಟ್ ಯಾಜಕರು ದುಡ್ಡು ತಗೊಂಡು ಮುಂದಕ್ಕೋದಿ. ಹಾಂ
ಮಹಾಯಾಜಕರು ಆ ಹಣವನ್ನು ತೆಗೆದುಕೊಂಡು ಅದು ಜೀವ ಹತ್ಯಕ್ಕೆ ಕೊಟ್ಟ ಕ್ರಯವಾದದರಿಂದ ಅದನ್ನು ಕಾಣಿಕೆ ಪೆಟ್ಟಿಗೆಯಲ್ಲಿ ಹಾಕಬಾರದು ಎಂದರು.
ನೋಡ್ರ ಇದು
ಬಳಿಕ
ಏನ್ರಿ ಜೀವ ಹತ್ತಿಕ್ಕೆ ಒಬ್ಬ ಮನುಷ್ಯನ ಒಂದು ಬೆಲೆ, ಒಬ್ಬನ ಸಾಯಿಸ್ಬೇಕು ಅಂತ ಬೆಲೆ ಕೊಟ್ಟು ಕೊಂಡ್ಕೊಂಡಿರೋದ್ರಿಂದ ಇದನ್ನ ನಾವು ತಿರ್ಗಾ ದೇವರು ಒಂದು ಪೆಟ್ಟಿಗೆ ಹಾಕೋದೇನಲ್ಲ, ನ್ಯಾಯ ಅಲ್ಲ, ಅನ್ಯಾಯ ಆಗ್ಬಿಡ್ತದೆ, ತಪ್ಪಾಗ್ಬಿಡ್ತದೆ. ಅದರ ರಕ್ತನ ಏನು ಮಾಡೋದು ನಾವು ದೇವರು ಒಂದು ಕಾಣಿಕೆಗೆ ಹಾಕ್ದಂಗೆ ಆಗ್ಬಿಡ್ತೇವೆ ಅಂತ ಏನು ಮಾಡ್ತಾರೆ, ಅದನ್ನು ಏನು ಮಾಡಲ್ಲ ಯೂಸ್ ಮಾಡೋಣ ನೋಡಿದ್ದೀನಿ. ಎಂಥ ಬುದ್ಧಿ ಐತೆ ನೋಡಿದ್ದೀನಿ, ದೇವರು ನ್ಯಾಯ ಪ್ರಮಾಣದಲ್ಲಿ ಕೊಟ್ಟಿದ್ರು ಗೊತ್ತಾ, ಎಂಥ ಕಾಣಿಕೆನ ಪೆಟ್ಟಿಗೆಗೆ ಹಾಕ್ಬಾರ್ದು ಗೊತ್ತಾ ಯಾರಿಗಾರ, ಕೆಲವೊಂದು ಕಾಣಿಕೆಗಳನ್ನ ಪೆಟ್ಟಿಗೆಗೆ ಹಾಕ್ಬಾರ್ದು, ಕೆಲವು ಅಮೌಂಟ್ ಕೊಟ್ಟಿರ್ತದೆ ದುಡ್ಸು ದುಡ್ಡು ಟೈಟ್ಸ್ ಅದರ ಏನ್ರಿ ಅದೆಲ್ಲ ಬಂದ್ಬಿಟ್ಟು ಕೆಲವು ವಿಚಾರಗಳನ್ನ ಪೆಟ್ಟಿಗೆಗೆ ಹಾಕ್ಬಾರ್ದು. ಯಾವ ಪೆಟ್ಟಿಗೆ ಯಾವ ವಿಚಾರ ಯಾವ ದುಡ್ಡನ್ನ ಪೆಟ್ಟಿಗೆಗೆ ಹಾಕ್ಬಾರ್ದು ಗೊತ್ತಾ ಯಾರಿಗಾರ, ನ್ಯಾಯ ಪ್ರಮಾಣದಲ್ಲಿ ಐತೆ ಗೊತ್ತಿಲ್ಲ.
ಅನ್ಯಾಯ ಸಂಪಾದನೆ ಮಾಡಿರೋದು
ವ್ಯಭಿಚಾರ
ಆಗ್ಬಾರ್ದು,
ಮಾಡಿ ದುಡ್ಡು
ಹಾಂ
ಆಗ್ಬಾರ್ದು,
ಸರಿ,
ಅನ್ಯಾಯ
ವ್ಯಭಿಚಾರ
ಸಂಪಾದನೆ ಮಾಡಿದ
ಅನ್ಯಾಯ
ಆಗ್ಬಾರ್ದು,
ಓಕೆ ಆಮೇಲೆ
ಕಳ್ತನ ಮಾಡಿ ದುಡ್ಡು.
ಹಾಂ ಓಕೆ ಸರಿ ಓಕೆ. ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ, ಆದರೆ ಒಂದು ವಿಚಾರ ಮಾತ್ರ ನನಗೆ ಗೊತ್ತು ಯಾವುದಪ್ಪ ಅಂತಂದರೆ ಪ್ರಾಣಿ ಏನ್ರಿ ಪ್ರಾಣಿನ ಮಾರಿರೋದು ನಾಯಿ ಇದೆ ಗೊತ್ತಾ, ಎಸ್ಪೆಷಲಿ ನಾಯಿನ ಮಾರಿರೋಂಥದ್ದು ಪ್ರಾಣಿನ ಮಾರಿರೋಂಥ ದುಡ್ಡನ್ನ ತಂದ್ಬಿಟ್ಟು ಖಜಾನೆಗೆ ಹಾಕ್ಬಿಡಿ ಅಂತ ವಾಕ್ಯ ಏನಾಗಿದೆ ಇದೆ, ನಾನು ನೋಡ್ತೀನಿ ನಮಗೆ ಕ್ಲಾಸ್ ಆಗಿ ಮೇಲೆ ಜ್ಞಾಪಿಸಿ ನಾನು ವಾಟ್ಸಪ್ಪಲ್ಲಿ ಹಾಕ್ತೀನಿ ಓಕೆನಾ. ಇದು ದೇವ್ರಿಗೆ ಅಸಹ್ಯ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗ್ಬಿಡ್ತು ಅಂದರೆ ಒಬ್ಬ ವ್ಯಕ್ತಿನ ಮಾರಿದಂಥ ದುಡ್ಡು ಅದರ ಒಬ್ಬ ಪ್ರಾಣಕ್ಕೆ ಕೊಟ್ಟಿರೋಂಥ ದುಡ್ಡುದು ಇದು ಧರ್ಮಶಾಸ್ತ್ರ ಗೊತ್ತಿರೋಂಥ ವಿಚಾರ. ಅದನ್ನೇನು ಮಾಡ್ತಾರೆ ಪ್ರಾಣಕ್ಕೆ ಕೊಟ್ಟಿರೋಂಥ ದುಡ್ಡನ್ನ ಯಾವತ್ತು ದೇವ್ರ ಪೆಟ್ಟಿಗೆ ಏನು ಮಾಡ್ದು ತರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಅವ್ರ ಆಮೇಲೆ. ಹಾಂ
ಈ ಬಳಿಕ ಆಲೋಚನೆ ಮಾಡಿ ಪರದೇಶಿಗಳನ್ನು ಹೂಣುವುದಕ್ಕೋಸ್ಕರ ಅದರಿಂದ ಕುಂಬಾರನ ಹೊಲವೆಂಬ ಭೂಮಿಯನ್ನು ಕೊಂಡುಕೊಂಡರು.
ನೋಡ್ರ ಇವ್ರು ಏನ್ ಮಾಡ್ತಾರೆ ಇವಾಗ ಇದನ್ನ ಹಿಂಗ್ ಮಾಡೋದ್ಬೇಡ, ಹೂಣೋದಕ್ಕೆ ಸಮಾಧಿ ಏನ್ ಮಾಡೋಣ ತಗೊಂಬಿಡೋಣ ಅಂತ ಹೇಳ್ತಾರೆ ನೋಡಿರ್ತೀನಿ. ಅಂದ್ರೆ ಏನು ಬ್ಯಾರನ್ ಲ್ಯಾಂಡ್ ವೇಸ್ಟ್ ಲ್ಯಾಂಡ್ ಯಾವ ಲ್ಯಾಂಡ್ನ ತಗೊಂತಾರೆ ಕುಂಬಾರನ
ಹೊಲ
ಹೊಲ ಅಲ್ವರ, ಯಾರು ದುಡ್ಡಲ್ಲಿ ತಗೊಂಡಿದ್ದು ಯಾರು ತಗೊಂಡಿದ್ದು,
ಯೋಧನಿಗೆ ಯೇಸುಕ್ರಿಸ್ತನ ಇಡೋದಕ್ಕೆ ಕೊಟ್ಟಿರ್ತಕ್ಕಂಥ
ಆ
ಹಣದಲ್ಲಿ
ದುಡ್ಡಲ್ಲಿ ತಗೊಂಡಿದ್ದು ಯಾರು, ಯೂದ ತಗೊಂಡ
ಇಲ್ಲ
ಇಲ್ಲ ಇದು
ಮಹಾಯಾಜಕ
ಮಹಾರಾಜ ಯೂದ ಜ್ಞಾನಕ್ಕೆ ಸತ್ತೋಗ್ಬಿಟ್ಟವನೆ, ನೈಟಲ್ಲೇ ಸತ್ತೋಗ್ಬಿಟ್ಟ, ಯೇಸು ಕ್ರಿಸ್ತು ಸಾಯೋದಕ್ಕಿಂತ ಮುಂಚೆನೇ ಯೂದ ಏನಾಗ್ಬಿಟ್ಟವನೆ ಸತ್ತೋಗ್ಬಿಟ್ಟವನೆ ಅಲ್ವರ. ಸೊ ಇವರು ಇವರು ಯಾಜಕರೆಲ್ಲ ಇಮ್ಮೆತ್ತ ಡೀಲ್ ಗೀಲ್ ಮಾಡಿಲ್ಲ ರೀ, ಎಲ್ಲ ಯೇಸು ಕ್ರಿಸ್ತು ಸಾಯಿಸಿದ ಮೇಲೆ ಕತೆ ಮುಗಿದ ಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಆ ದುಡ್ಡನ್ನು ತೊಗೊಂಡು ಏನು ಮಾಡಬೇಕು ಅಂತ ಡಿಸಿಷನ್ ತೊಗೊಂಡಿರ್ತಾರೆ ಅಲ್ವರ. ಸರಿ ಆ ಹೊಲಕ್ಕೆ ಏನಂತ ಹೆಸರಿಟ್ರಂತ ಇವಾಗ ಓದಿ.
ಈ ಕಾರಣದಿಂದ ಇಂದಿನವರೆಗೂ ಆ ಹೊಲಕ್ಕೆ ಜೀವಹತ್ಯದ ಹೊಲವೆಂಬ ಹೆಸರು ಅದೇ.
ನೋಡ್ರ ಜೀವಹತ್ಯ ಹೊಲ ಅಂತ ಹೆಸರಿದೆ, ಇದನ್ನೇ ಅಪೊಸ್ತಲ ಕೃತ್ಯಗಳು ಒಂದನೇ ಅಧ್ಯಾಯದಲ್ಲಿ ಕೊಟ್ಟಿರೋದು. ಇವಾಗ ಅಲ್ಲಿ ಕೊಟ್ಬಿಡಕ್ಕೆ ಏನಾಗ್ಬಿಟ್ಟಾರ ಅಂತಂದ್ರೆ ಅವನೇ ತಗೊಂಡವನ ಥರ ಆಗ್ಬಿಟ್ಟವ್ರೆ ಅಲ್ವರ. ಯಾಕೆ ಯಾಕೆ ಅಂತಂದ್ರೆ ದುಡ್ಡು ಯಾರ್ದೋ, ದುಡ್ಡು ಯಾರ್ದೋ
ಯೂಸರ್ಸ್
ಯೂದಾಸ್ದು ಅಲ್ವರ. ಅವನೇನ್ ಮಾಡ್ತಾನೆ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾನೆ, ಬಿಸಾಕ್ಬಿಟ್ಟು ಹೋಗಿದ ತಕ್ಷಣ ಅದು ಮಹಾಜಕ್ರದಾಗೋಯ್ತು ದುಡ್ಡು. ಇಲ್ಲ ಇಲ್ಲ ಮಹಾಜಕ್ರ ಹೇಳ್ಬಿಟ್ರು ನಾವು ಕೊಡೋದು ಕೊಟ್ಟಿದ್ರಿ ನಿನ್ನಿಷ್ಟ, ನೀನು ಬಿಸಾಕ್ತೀಯೋ ಯೂಸ್ ಮಾಡ್ಕೊಂತೀಯೋ ನಿನ್ನ ಹಣೆ ಬರೋದು, ದಟ್ಸ್ ಯಾವ ಪ್ರಾಬ್ಲಮ್, ದಟ್ಸ್ ನನ್ ಆಫ್ ಅವರ್ ಪ್ರಾಬ್ಲಮ್ ಅಲ್ವರ. ಅದರಿಂದ ಇವನು ದುಡ್ಡು ಬಿಸಾಕಿದ ತಕ್ಷಣ ಏನಾಯ್ತು ಅಂದ್ರೆ ಇವನ್ ಲೆಕ್ಕನೇ ಆಯ್ತು. ಸರಿಯಪ್ಪ ನಿನಗೆ ಬೇಡವಾ, ನಿನ್ನ ದುಡ್ಡಲ್ಲೇ ಏನು ಮಾಡ್ತಿದ್ದೀನಿ, ನಿನ್ನ ಹೆಸರು ಒಂದು ಲೆಕ್ಕ ಒಂದು ಹೊಲ ಅಂತ ತೆಗಿತೀನಿ ಅಂತ ಏನು ಮಾಡಿದ್ರು, ಸ್ಮಶಾನಕ್ಕಾಗಿ ಹೊಲನ ಏನು ಮಾಡಿದ್ರೆ ಒಂದು ತೆಗೆದಿಟ್ಕೊಳವ್ರೆ ಅಲ್ವರ. ಹಾಗಾದ್ರೆ ಯೂದಾಸ್ ಏನಾಗಿದೆ ಇಷ್ಟೊತ್ತಿಗೆಲ್ಲ ಔಟ್ ಆಗಿದ್ದ, ಅದಕ್ಕೆ ಅಪೊಸ್ತಲ ಕೃತ್ಯಗಳಲ್ಲಿ ಒಂದನೇ ಅಧ್ಯಯನ ನಾವು ಸರಿಯಾದ ರೀತಿಯಲ್ಲಿ ಮಾಡೋಕೆ ಅರ್ಥ ಮಾಡ್ಕೊಬೇಕು. ಇವನು ತಗೊಂಡಿದ್ದಲ್ಲ ಅದರ ಇವನ ಹೆಸರು ಯಾರು ತೆಗೆದುಬಿಟ್ಟವ್ರೆ ಏನ್ರಿ ಯಾಜಕರು ತಗೊಂಡವ್ರೆ ಅದರ. ಇವ ನೀವು ಯೋಚನೆ ಮಾಡಿದ್ದೀನಿ ಇವ್ರ ಹೆಸರು ದಡ್ಡನ ಹೋಗ್ಬಿಟ್ಟು ಏನ್ರಿ ರಕ್ತದ ಹೊಲ ತೊಗೊಳಕ್ಕೆ ಸಾಯಿಸೋರನ್ನೆಲ್ಲ ಸತ್ತೋಗಿರೋಲ್ಲ ಉಣೋದಕ್ಕೆ ನೆಲ ತೊಗೊಳಕ್ಕೆ ಒಂದು ದಡ್ಡನ ಯೋಚನೆ ಮಾಡಿರ್ತೀನಿ. ಅವ್ನು ಅಷ್ಟೊಂದು ದುಡ್ಡಿನ ಬಗ್ಗೆ ಆಸೆ ಇದ್ದಿದ್ರೆ ಅವ್ನು ಏನು ಮಾಡಿರೋಣ, ಅವ್ನು ಫ್ಲ್ಯಾಟ್ ಬಂಗ್ಲೋ ಥರ ಎಕ್ಸಾಂಪಲ್ ಹೇಳ್ತಾನೆ, ಒಂದು ಹೊಲ ಗಿಲ ತೊಗೊಂಡು ಏನೋ ಜಮೀನು ಜಮೀನು ವ್ಯವಸಾಯ ಮಾಡೋದಕ್ಕೋ ಏನೋ ಮಾಡೋಕ್ಕೆ ಮಾಡಿರೋನು ಹೊರತು ಸತ್ತೋರ್ನ ಉಣಕ್ಕೆ ಯಾರು ಮಾಡ್ತಾನೆ ಮಾಡಿ ಯೋಚನೆ ಮಾಡಿರ್ತೀನಿ. ಇವಾಗ ನೀವು ಕೂಡ ನೋಡ್ಬೇಕಾರೆ ಏನ್ರಿ ಯಾವ್ದಾರ ಒಂದು ಜಾಗ ತೊಗೊಬೇಕಾರೆ ಸತ್ತೋರ್ಗೆ ಉಣಕ್ಕೆ ಜಾಗ ತೊಗೊಂತೀರಾ, ಸಮಾಧಿ ಪಕ್ಕದ ಸೈಟ್ಗಳು ತೊಗೊಂತೀರಾ, ಹೀ ಬೇಡ ಪಾಪ ದೂರ ಹೋಗೋಣ ಅಂತ ಅಲ್ವರ. ಅದಕ್ಕೆ ಇಲ್ಲಿ ಆಗಿರೋ ಸಿಚುವೇಶನ್ ಬೇರೆ. ಸರಿ ಹಂಗಿರ್ಬೇಕಾದ್ರೆ ಇಲ್ಲಿ ಅಪೋಸ್ಟಲ್ ಐ ಮೀನ್ ಯೂದಾಸ್ ಆಡಿ ಒಟ್ಟಾಗ್ಬಿಟ್ಟಿದ್ದ ಅಂತಂದ್ರೆ ಈ ಒಂದನೇ ಕುರಿತ 15ನೇ ಅಧ್ಯಾಯದಲ್ಲಿ ಯಾಕೆ ಹೇಳಿದ್ರು ಪುನರುತ್ಥಾನ ಆಗ್ಬೇಕಾರೆ 12 ಜನ ಇದ್ರು, 12 ಜನ ನೋಡಿದ್ ಅಂತ ಹೇಳ್ತಾರಲ್ಲ ಯಾರದು ಅದರ. ಇವಾಗ ಆ ವಾಕ್ಯನ ಓದೋಣ ಇನ್ನೊಂದ್ಸತಿ ಓದಿ, 1ನೇ ಕುರಿತ 15:5 ಓದಿ. ಒಂದನೇ ಕುರಿತ 15:5 ಹೋದ್ರೆ ಯಾರತ್ರ?
ಕೇಫನಿಗೂ ಆಮೇಲೆ 12 ಮಂದಿ ಅಪೊಸ್ತಲರಿಗೂ ಕಾಣಿಸಿಕೊಂಡನು.
ಓಕೆ ಗುಡ್. ತಮಿಳಲ್ಲಿ ಇದೆಯಾ ಯಾರತ್ರ? ಓದ್ತೀರಾ ತಮಿಳ್, ಆಮೇಲೆ ಇಂಗ್ಲಿಷ್, ಆಮೇಲೆ ತೆಲುಗು? 1 ಕೊರಿಂಥಿಯನ್ಸ್ 15:5.
Incoming call from my chopper identified by June Paula.
ಯಾರು ಓದ್ತೀರಾ? ಯಾರು ಇಂಗ್ಲೀಷು ತಮಿಳು? ಎಲ್ಲಿ ಕಾರ್ತಿಕ್ ಬದರು ಚಿತ್ರಾ ಸಿಸ್ಟರ್ ಎಲ್ಲ
And that he was seen by Cephas
ಬ್ರದರ್?
then 12.
ಒಂದ್ ಮಿನಿಟ್, ಕಾರ್ತಿಕ್ ಬದರ್
ಹಾಂ
1 ಕೊರಿಂಥಿಯನ್ಸ್,
ಬ್ರದರ್, ಹೇಳಿ ಬ್ರದರ್.
1 ಕೊರಿಂಥಿಯನ್ಸ್ 15:5 ತಮಿಳಲ್ಲಿ ಓದಿ.
ಹಾಂ ಬ್ರದರ್.
ಹಾಂ ಆಮೇಲೆ ಶ್ವೇತಾಸ್ತರ್, ಆಮೇಲೆ ಇಂಗ್ಲೀಷಲ್ಲಿ ಓದಿ. 1 ನಿಮಿಷ, ಫಸ್ಟ್ ತಮಿಳಲ್ಲಿ ಓದ್ಬೇಡ, ಆಮೇಲೆ ಶ್ವೇತಾಸ್ತರ್, ನೆಕ್ಸ್ಟ್ ಇಂಗ್ಲೀಷ್.
ಕೇಬಾವುಕ್ಕುಂ ಪಿನ್ಬು ಪನ್ನೀರವರುಕ್ಕುಂ ದರ್ಶನಮಾನಾರ್.
ನೋಡ್ರ ತಮಿಳಲ್ಲಿ ಏನ್ ಕೊಟ್ಟಿದ್ದಾರೆ? ಕೈಫಾಕುಂ 12 ಪೇರ್ಕು ದರ್ಶನ್ ಮಾನಾರ್ ಅನ್ ಕೊಡ್ತಿರ್ಕಾರ ಇಲ್ಲಿಯಾ? ಹಾ ಶ್ವೇತಾ ಅಷ್ಟರ್ ಇಂಗ್ಲಿಷ್ ಓದಿ ಇಷ್ಟರ್ ಇವಾಗ.
And that he was seen by Cephas, then by the 12.
ಡೆನ್ ಬೈ ದ 12 ಅಪೋಸ್ಟಲ್ಸ್ ಅಂತ ಕೊಟ್ಟಿದ್ಯಾ ಅಂದ್ರೆ ಇಲ್ಲ ರೀ. ಅಪೋಸ್ಟಲ್ಸ್ ಅಂತ ವಾರ್ತೆ ತಮಿಳಲ್ಲೂ ಇಲ್ಲ, ಇಂಗ್ಲಿಷಲ್ಲೂ ಇಲ್ಲ. ತೆಲುಗು, ತೆಲುಗಲ್ಲಿ ಉಂದಾ ಬದರ್, ಪ್ರಸನ್ನ ಬದರ್?
ಇಲ್ಲ, ಆಯನ ಕೆಫಾಕುನು ತರುವಾತ 12 ಗುರುಕಿನಿ ಕನಬಡೆನು.
ಚೂಸರಾ 12 ಕಣ್ಣಪಡಿನೋ.
12 ಗುರುಕಿನಿ ಕನಬಡೆನು.
ನೋಡ್ರ ಎಷ್ಟು ಕ್ಲೀನಾಗಿ ಕೊಟ್ಟೈತೆ ನೋಡಿದ್ರಿ. ಅಲ್ಲ ಅಪೋಸಿಸ್ ಅಂತ ಕೊಡಲಿಲ್ಲ, ಆದರೆ ನೋಡಿ ಇನ್ನೊಂದು ವಾಕ್ಯದಲ್ಲಿ ಕೊಟ್ಟಿದ್ರೆ. ಎಲ್ಲಿ ಕೊಟ್ಟಿದ್ರೆ? 7ನೇ ವಾಕ್ಯ ಓದ್ರಿ ಬದರ್, ತೆಲುಗಲ್ಲಿ ಚದ್ವಂಡಿ ಬದರ್, 7th ವರ್ಸ್. ಅದೇ ಇಂಗ್ಲೀಷಲ್ಲಿ ಕೊಟ್ಟಿದ್ರೆ ತಮಿಳಲ್ಲಿ ಕೂಡ ಓದಿ. ಹಾಂ
ತರುವಾತ ಆಯನ ಯಾಕೋಬುಕ್ಕುನು ಅಟು ತರುವಾತ ಅಪೋಸ್ತುಲುಲ ಕೊಂದರಿ ಕನ್ ಕೊಂದರಿಕಿನಿ ಕನಬಡೆನು.
ಅಪೋಸ್ತಲ ಅಂದರಿಗೂ ಕಡಬಡೇನು ಅಂತ ಕೊಟ್ಟೈತೆ ನೋಡಿರ್ತೀನಿ. ಅಪೋಸ್ತಲರು ಅಂತ ಇಲ್ಲಿ ಕೊಟ್ಟಿದ್ದು ವಾರ್ತೆ. ಮೇಲ್ಗಡೆ ಏನು ಮಾಡಲಿಲ್ಲ, ಅಪೋಸ್ತಲ್ಸ್ ಅಂತ ಕೊಡಲಿಲ್ಲ ರೀ, 12 ಜನ ಅಂತ ಕೊಟ್ಟಾರಷ್ಟೇ. 12 ಜನ ಅಂತ ತಕ್ಷಣ ಅಪೋಸ್ತಲ್ಸ್ ಅಂತ ಐತಾ? ಹಾಂ ನೋಡ್ರಿ, ಇದು ಇಂಗ್ಲೀಷ್ ಓದಿ ನೋಡೋಣ ಅಷ್ಟೇ. ಹಾಂ
After that he was seen by James, then by all the apostles.
ಹಾಂ ಆ್ಯಂಡ್ ಆಲ್ ಆಫ್ ದ ಅಪೋಸ್ತಲ್ಸ್. ಅಲ್ಲಿ ಮೇಡಮ್ 12 ಅಪೋಸ್ತಲ್ಸ್ ಅಂತ ಕೊಟ್ಟಿದೆಯಾ? ಇಲ್ಲ ರೀ. ಅಲ್ಲರ 12 ಅಪೋಸ್ತಲ್ಸ್ ಆಗಿದ್ರೆ ಡೆಫಿನೆಟಾಗಿ ಅಲ್ಲಿ ಕೊಟ್ಟಿರೋ, ಅಂದರೆ 12 ಅದರ್ ಪೀಪಲ್. ಅದು ಯಾರೋ 12 ಜನ ನೋಡ್ರೆ, ಕೈಫಾಸ್ ನೋಡ್ರೆ, ಅದು ಯಾರೋ 12 ಜನ ನೋಡ್ರೆ. 12 ಅಂದ್ ಕೊಟ್ಟಿದ್ರೆ 12 ಅಪೋಸ್ತಲ್ಸ್ ಅಂತೇನಿಲ್ಲ, ಇಲ್ವೇ ಇಲ್ಲ ಅಂದ್ರ. ಆಮೇಲೆ ಏನ್ರಿ, ಆಕ್ಚುಲಿ ಯೇಸು ಕ್ರಿಸ್ತನ ಏನ್ರಿ ಪುನರುತ್ಥಾನ ಆಗಿದ್ಮೇಲೆ ಒಬ್ರು ಅಪೋಸ್ತಲ್ಸ್ ಕಮ್ಮಿ ಆಗಿದ್ರು ಅಂದ್ರ, ಅದು ಬದಲಾಗಿ ಇವರೇ ಏನ್ ಮಾಡ್ತಾರೆ, ಅಪೋಸ್ತಲನ ಒಬ್ಬರನ್ನ ನೇಮಿಸ್ತಾರೆ. ಕರೆಕ್ಟಾ? ಯಾರನ್ನ ನೇಮಿಸ್ತಾರೆ ಇವರು?
ಮತ್ತೀಯನನ್ನ
ಮತ್ತಿಯನ್ನ ನೇಮಿಸ್ತಾರೆ. ಮತ್ತೀಯ ಬಂದ್ಬಿಟ್ಟು ದೇವ್ರ ಆಯ್ಕೆನಾ ಅದು?
ಇಲ್ಲ,
ಇಲ್ಲ ಇಲ್ಲ.
ತಪ್ಪು
ಅದರಿಂದ
ಬ್ರದರ್.
ನೋಡ್ಬೇಕಾರೆ ಇವ್ರೇ ಏನ್ ಮಾಡಿದ್ರು, 11 ಜನದಲ್ಲಿ ಇನ್ನೊಬ್ಬನ ಸೇರಿಸ್ಕೊಂಡು 12 ಜನ ಮಾಡ್ಕೊಂಡಿದ್ರು. ಆದ್ರೆ 12 ಜನನು ಕೂಡ ದೇವ್ರ ಅಪೋಸ್ತಲ್ಸ್ ಅಂತ ಎಣಿಸಿಲ್ಲ. ಅರ್ಥ ಆಯ್ತಾ? ಅದಕ್ಕೆ ಅಪೋಸ್ತಲ ಪೌಲ್ ರೈಟಿಂಗ್ಸ್ ನ ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ಏನ್ ಮಾಡ್ತಾರೆ, ಯೂದಾಸ್ ಕೂಡ ಜೀವಂತವಾಗಿದ್ದಾನೆ, ಹೆಂಗೆ ಯೂದಾಸನ್ ಜೀವಂತವಾಗಿದ್ರೆ ಅವನ ಯಾಕೆ ಮನಸ್ಸಾಂತರ ಹೊಂದಿ ಯೇಸುಕ್ರಿಸ್ತ ಪುನರ್ತನ ನೋಡಿ ಯೇಸುಕ್ರಿಸ್ತ ಅವನ ಯಾಕೆ ಕಾಪಾಡ್ತಾ ಇರಲಿಲ್ಲ, ಅವನ ಯಾಕೆ ರಕ್ಷಣೆ ಕೊಡ್ತಾ ಇಲ್ಲ? ಪೇತ್ರನ್ಗೆ ಏನ್ ಮಾಡಿದ್ರು, ಅವ್ರಿಗೆ ಕ್ಷಮಾಪಣೆ ಕೊಟ್ಟು 3 ಸತಿ ನನ್ನ ಹಿಂಡನ್ನು ಮೇಯಿಸು ಅಂತ ಹೇಳ್ಬೇಕ್ರೆ ಯೂದಾಸ್ಗೂ ಖಂಡಿತವಾಗಿ ಮಾಡೋರು ಯೇಸುಕ್ರಿಸ್ತ ಕರ್ಣನ ನೋಡ್ಸಿರೋರು ಅಂದ್ರೆ. ಅದನ್ನ ನೋಡ್ಬೇಕ್ರೆ ಇದೇನಕ್ಕಪ್ಪ ಉದಾಹರಣೆ ಕೊಟ್ಟಾರೆ, ಅಪೋಸ್ಟಲ್ ಪೌಲ್ ರೈಟಿಂಗ್ಸ್ ಹಿಂಗೆ ನೋಡಿದ್ದೀನಿ ಅಂದ್ರೆ, ಅಪೋಸ್ಟಲ್ ಪೌಲ್ ರೈಟಿಂಗ್ಸು ತುಂಬ ಟಫ್ ಆಗಿರೋದ್ರಿಂದ ನಾವೇ ಮಾಡಬೇಕು, ಇದನ್ನ ವಾಕ್ಯಕ್ಕೆ ವಾಕ್ಯಕ್ಕೆ ಏನಬೇಕು ಜೋಡಣೆಗೆ ಅರ್ಥ ಮಾಡ್ಕೊಬೇಕು. ಯಾಕೆಂದ್ರೆ ಸತ್ಯವೇದ ಇರೋದೇ ವಾಕ್ಯ ಹಂಗೆ ರೀ. ಅದರ ಯಾರು ಆಸಕ್ತಿಯಿಂದ ಓದ್ತಾರೋ ಅವನಿಗೇನಾಗ್ತಾರೆ, ವಾಕ್ಯನ ಕ್ಲಿಯರಾಗಿ ಅರ್ಥ ಆಗ್ತದೆ. ಇದ್ದವನಿಗೇನ್ರಿ ಕೊಡಲ್ಪಡ್ತದೆ, ಇಲ್ಲದವನ ಹತ್ರ ಏನಾಗ್ತದೆ ಕೊಡಂತೆ?
ತೆಗೆಯಲ್ಪಡ್ತದೆ.
ಏನು ಇದ್ದವನಿಗೆ ಕೊಡ್ತದೆ? ಹಾಂ ನಾನು ಪೆಂಟಿಕಾಸ್ಟ್ ಚೆಲ್ಲಿರ್ಬೇಕಾರೆ ಬೇಜಾರಾಗ್ಬಿಡೋದು, ಏನಪ್ಪ ದೇವರೇ ಇದ್ದವನಿಗೆ ಕೊಡ್ತೀಯಾ, ನನ್ನ ಹತ್ರ ಏನೂ ಇಲ್ಲ, ನಾ ಹತ್ರ ಇದನ್ನು ಕಿತ್ಕೊಂಬಿಟ್ರಿ ಹೆಂಗೆ ಅಂತ ಬೇಜಾರಾಗೋದು. ಏನು ದುಡ್ಡು ದುಡ್ಡು ಅಂತ ಇಲ್ಲಿ ವಾಕ್ಯ ದುಡ್ಡಿನ ಬಗ್ಗೆನೇ ಹೇಳ್ತಾ ಇಲ್ಲ, ಏನ್ ಬಗ್ಗೆ ಹೇಳ್ತಾ ಇರೋದು? ಆಸಕ್ತಿ. ಆಸಕ್ತಿ ದೇವ್ರ ಮೇಲೆ ಯಾರಿಗಿದೆಯೋ ಹೆಚ್ಚಿನಾಗಿ ಈಗ ದೇವ್ರು ಏನ್ ಮಾಡ್ತಾರೆ, ಅವ್ನಿಗೆ ಜ್ಞಾನ ಬುದ್ಧಿ ತಿಳುವಳಿಕೆ ಎಲ್ಲ ಕೊಡ್ತಾರೆ. ಆದ್ರೆ ಯಾರಿಗೆ ಆಸಕ್ತಿ ಇಲ್ವೋ ಇರೋದನ್ನು ಕೂಡ ಏನ್ ಮಾಡ್ತಾರೆ ಒಂಥರ ಕಿತ್ಕೊಂಬಿಡ್ತಾರೆ. ಅದರ ಅದಕ್ಕೆ ವಾಕ್ಯಕ್ಕೆ ವಾಕ್ಯಕ್ಕೆ ಏನ್ರಿ ಅರ್ಥ, ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಗೆ ಕ್ಲೀನಾಗಿ ಏನಾಗ್ತಾ ಇರ್ತದೆ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ಬೇಕಾರೆ ಏನ್ರಿ, ಇದನ್ನು ಎಷ್ಟು ಸತಿ ನೀ ಮಾಡ್ತಿರೋ ಅಷ್ಟು ಸತಿನೂ ಕರ್ತನ ಮಣ್ಣ ನೋಡ್ತೀನಿ, ಏನಪ್ಪ ಮೀನಿಂಗ್ ಅಂದ್ರೆ, ಹಾಂ ನೀವು ಇಷ್ಟ ಬಂದಂತ ಮಾಡಿ ಅಂತ ಅಂತಲ್ಲ ರೀ, ಇದನ್ನ ಇಷ್ಟ ಬಂದಂತ ಇಲ್ಲಿ ಮಾಡಬೇಡ್ರಿ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ, ಇದು ತುಂಬ ಶ್ರೇಷ್ಠವಾದಂಥದ್ದು. ನೀವೆಷ್ಟು ಸತಿಗೆಲ್ಲ ಮಾಡ್ತಿರೋ, ಯಾವಾಗ ಯಾವಾಗೆಲ್ಲ ಮಾಡ್ತಿರೋ ಆತನ ಮರಣವನ್ನು ನೀವೇನ್ ಮಾಡ್ತಾ ಸೂಚಿಸ್ತಾ ಇದ್ದೀರಾ? ಆತನು ಹಿಡಿದುಕೊಟ್ಟಲ್ಪಟ್ಟಂತ ರಾತ್ರಿಯಲ್ಲಿ ಮಾಡಂತ ವಿಚಾರ ನೀವೇನ್ ಮಾಡ್ತಾ ಇದ್ದೀರಾ? ಸೂಚಿಸ್ತಾರದ್ರಿಂದ ನೀವು ಕರೆಕ್ಟಾಗಿ ಏನು ಮಾಡಿದ್ನ ನೀವು ಮಾಡ್ರಿ, ಇಷ್ಟ ಬಂದ ರೀತಿಲಿ ಮಾಡಕ್ಕೆ ಹೋಗ್ಬೇಡಿ ಅಂತ ಅಂದ್ಬಿಟ್ಟು ಅರ್ಥ ಬರೋ ಥರ ನಮಗೇನು ಮಾಡ್ತಾರೆ ಅದಲ್ಲಿ ಅಲ್ಲಿ ಹೇಳ್ತಾರೆ. ಅದಕ್ಕೆ ಕರೆಕ್ಟಾಗಿ ಮಾಡೋಕೆ ವಾಕ್ಯನ ಅರ್ಥ ಮಾಡ್ಕೋಬೇಕು. ಓಕೆನಾ? ಸೊ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ ನಾವೇನು ಮಾಡೋಣ ಇವತ್ತು ಇಲ್ಲಿ ನಿಲ್ಲಿಸ್ಬಿಡೋಣ. ನೆಕ್ಸ್ಟ್ ವೀಕ್ ಏನು ಮಾಡೋಣ ನಾವು ಅದನ್ನೇ ಏನು ರೀ ವಾಕ್ಯನ ಕಂಟಿನ್ಯೂ ಮಾಡೋಣ. ಓಕೆನಾ? ಸೊ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ಆಮೇಲೆ ಕೊನೆಯದಾಗಿ ನಿಮಗೆಲ್ಲ ಇನ್ನೊಂದು ಮುಖ್ಯವಾಗಿರೋ ಅನೌನ್ಸ್ಮೆಂಟು, ನಮ್ಮ ಸಹೋದರಿ ಅಂತ ರೇಷ್ಮಾ ಅವರು ಅಸ್ವಸ್ಥವಾಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಸೊ ದಯವಿಟ್ಟು ನೀವೆಲ್ಲರೂ ಸಿಸ್ಟರ್ ಒಂದು ಒಂದು ಒಳ್ಳೆ ಆರೋಗ್ಯಕ್ಕಾಗಿ ಮುಖ್ಯವಾಗಿ ದೇವರವ್ರಿಗೆ ಒಳ್ಳೆ ಬಲ ಕೊಟ್ಟು ನಡೆಸ್ಕೊಡ್ಲಿ, ಶಕ್ತಿ ಕೊಡಲಿ, ಅವ್ರಿಗಿರೋಂಥ ಒಂದು ನೋವುಗಳನ್ನ ಸಹಿಸ್ಕೊಳಕ್ಕೆ ದೇವ್ರ ಕೃಪೆ ಕೊಡಲಿ ಅಂತ ತಮ್ಮ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಳಿ. ಯಾರು ಫೋನ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಅವರು ಸ್ವಲ್ಪ ಹಾಸ್ಪಿಟ್ಲ್ ಇರೋದ್ರಿಂದ ಎಲ್ಲರೂ ಫೋನ್ ಮಾಡಿದ್ರೆ ಅವ್ರು ಸ್ವಲ್ಪ ಡಿಸ್ಟರ್ಬ್ ಆಗ್ತಾರೆ ಅಂತ ಒಂದು ವಿಚಾರದಲ್ಲಿ ಅವರು ಫೋನ್ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಅದು ಕೂಡ ಕೆಲವು ಸಹೋದರಿಗಳ ಹತ್ರ ಕೆಲವು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ಅದು ಮುಖ್ಯವಾಗಿ ನಮ್ಮ ಮಧ್ಯದಲ್ಲಿ ಯಲ್ಲಪ್ಪ ಬ್ರದರ್. ಯಲ್ಲಪ್ಪ ಬ್ರದರ್, ಏನು ಸಿಚುವೇಶನ್ ಆಯಿತು ಅಂತ ಹೇಳ್ತೀರಾ ಸ್ವಲ್ಪ ದಯವಿಟ್ಟು, ಇಫ್ ಯು ಡೋಂಟ್ ಮೈಂಡ್?
ಆ ಬ್ರದರ್ ಅವರು ಸ್ವಲ್ಪ ರಕ್ತ ಕಡಿಮೆ ಆಗಿದೆ ಅಂತ ಹೇಳಿ ಡಾಕ್ಟರ್ ಹೇಳಿದ್ರಂತ್ರಿ. ಆಮೇಲೆ ಸಲಾನದ ಹಚ್ಚಾರ ಅಂತ ಅವ್ರ ಬ್ರದರ್ ಅವರ ತಾಯಿ ತರಕ್ ಹೋಗಿದ ರಕ್ತ ಅಂತ ಹೇಳಿದ್ರಿ.
ಓಕೆ
ಸ್ವಲ್ಪ
ಓಕೆ
ತುಂಬಾ ತ್ರಾಸ ಇದೆ, ತುಂಬಾ ನೋವು ಇದೆ, ಒಂಥರ ನರಕ ಅನುಭವಿಸ್ದಂಗ ಅನ್ಸ ಹಾರ್ಟ್ ಟೈಪ್ ಆಗಿದೆಯಾ ಅಂತ ಅನ್ಸುತ್ತೆ. ತುಂಬಾ ಪೇನ್ ಆಗ್ತಾ ಇದೆ.
ಓಕೆ ಓಕೆ ಬ್ರದರ್, ಇವಾಗ ಇನ್ನ ಹಾಸ್ಪಿಟಲ್ ಇದಾರಲ್ಲ, ಅಡ್ಮಿಟ್ ಆಗಿದ್ದಾರೆ.
ಹೌದ್ರಿ ಹೌದು, ಹಾಸ್ಪಿಟಲ್ ಇದಾರೆ ಅಂದ್ರೆ ನನಗೂ ಗೊತ್ತಿದ್ರು ಬಿಡೋದ, ನೀವು ಹೇಳಿದ ನಾನು ಫೋನ್ ಮಾಡಿದೆ ಅವ್ರಿಗೆ.
ಸರಿ 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 ಓಕೆ ಓಕೆ. ಇದು ನಿಮ್ಮೆಲ್ಲರಿಗೂ ಇರೋಂಥ ಮಾಹಿತಿ. ಸೊ ನಾನು ಕೂಡ ಫೋನ್ ಮಾಡಿದೆ, ಅವ್ರ ತಾಯಿ ನಾನು ಮಾಡ್ತೀನಿ ಅಂತಂದರು. ಸರಿ, ನೋಡ್ಬೇಕಾದ್ರೆ ಸಿಸ್ಟರ್ಗೆ ರಕ್ತದಲ್ಲಿ ಡಿಫಿಷಿಯನ್ಸಿ ಆಗಿರೋದ್ರಿಂದ ಈ ಥರ ಒಂದು ನೋವಿದೆ. ಸೊ ದೇವ್ರ ಮಕ್ಕಳಿಗೆ ಎಲ್ಲರಿಗೂ ಶೋಧನೆ ಉಂಟು ಅದರ. ಸೊ ಅವ್ರಿಗೂ ಆಕೆಗೆ ಕೂಡ ಆತನ ಆಕೆಗೆ ಇರೋಂಥ ದೇಹದಲ್ಲಿ ಒಂದು ದೇವರು ಒಂದು ಶೋಧನೆ ಕೊಟ್ಟಿದ್ದಾರೆ. ಖಂಡಿತವಾಗೂ ಆತನ ಕೊಟ್ಟಂಥ ಬಲಹೀನತೆಯಲ್ಲಿ ಆತನ ಬಲವು ಏನಾಗಿರ್ತಾರೆ, ಸಂಪೂರ್ಣವಾಗಿರ್ತಾರೆ, ಪೂರ್ಣ ಬಲಶಾಲಿಯಾಗಿ ದೇವರಿರ್ತಾರೆ. ಆತನ ಕೃಪೆ ಸಾಕು ಅಂತ ಅಂದ್ಬಿಟ್ಟು ದೇವ್ರು ಖಂಡಿತವಾಗೂ ಆತನ ಕೃಪೆ ಕೊಟ್ಟು ದಯ ಕೊಟ್ಟು ಸೃಷ್ಟಿಗೆ ಆರೋಗ್ಯ ಕೊಡ್ತಾ ಅಂತ ನಾವು ನಂಬ್ತೀರಿ. ನಾನು ನಿಮ್ಮ ಪ್ರಾರ್ಥನೆಗಳನ್ನ ನೆನೆಸ್ಕೊಳ್ಳಿ ಅದರ, ಯಾಕಂದರೆ ಕೆಲವೊಂದು ಸಂದರ್ಭಗಳಲ್ಲಿ ನಮಗೆ ಏನಾಗ್ತದೆ ಅಂತ ನಮಗೆ ಏನಾಗಲ್ಲ, ಗೊತ್ತಾಗೋದಿಲ್ಲ. ನೋಡಿ, ಒಂದು ರಕ್ತದಲ್ಲಿ ಎಷ್ಟಿದೆ ಪವರ್ ನೋಡಿರ್ತೀನಿ. ರಕ್ತದಲ್ಲೇ ಕೆಲವೊಂದು ಬದಲಾವಣೆಗಳಾದಾಗ ನಮ್ಮಲ್ಲಿ ಎಷ್ಟು ದೇಹಗಳು ಚೇಂಜ್ ಆಗ್ತಾರೆ ಅದರ. ಸೊ ಅದರಿಂದ ಒಂದು ಪ್ರೇಯರ್ ಮಾಡಿರಿ, ದೇವರವ್ರಿಗೆ ಬೇಕಾದಂಥ ಒಂದು ಬಲ ಕೊಡಲಿ, ಕೃಪೆ ಕೊಟ್ಟು ದಯ ಕೊಟ್ಟು ನಡೆಸಲಿ. ಯಾಕಂದರೆ ಬರುವಂಥ ಪ್ರಭುರಾತ್ರಿ ಪೂಜೆ ಕೂಡ ಅವರು ಏನು ನಮ್ಮ ನಡುವೆ ಇದ್ದೇನು ಮಾಡಲಿ, ಆರೋಗ್ಯವಂತರಾಗಿ ಎಲ್ಲ ತನ್ನ ಹೆಣ್ಮಕ್ಳು ಕೂಡ ಅವರು ಕೂಡ ಪಾಲ್ಗೊಳ್ಳಿ ಅಂತ ಏನು ಮಾಡ್ತೀನಿ, ನಾವು ಪ್ರಾರ್ಥನೆ ನೆನೆಸ್ಕೊಡೋಣ ಅದರ. ಸೊ ಈ ಒಂದು ಸಂದರ್ಭಗಳಲ್ಲಿ ಸೇತನ್ ಎಲ್ಲರ ಮೈಂಡನ್ನು ಡಿಸ್ಟರ್ಬ್ ಮಾಡೋಕ್ಕೆ ಏನು ಮಾಡ್ತಾನೆ, ಇವೆಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾನೆ ಅದರ. ಸಂದ ಎಲ್ಲ ಸಹೋದರಿಗಳು ಧೈರ್ಯವಾಗಿ ಇರಬೇಕಾಗಿ ನಾನು ಕೇಳ್ಕೊತೀನಿ. ಓಕೆನಾ? ಸರಿ, ಏನಾದ್ರು ಏನು ಹೇಳಬೇಕು ಅಂತ ಇದೆಯಾ, ಇಲ್ಲ ಪ್ರಶ್ನೆಗಳಿದೆಯಾ, ಏನೋ ಡೌಟ್ಸ್ಗಳಿದೆಯಾ, ಇಲ್ಲ ಪ್ರೇಯರ್ ಮಾಡಿ ಕ್ಲೋಸ್ ಮಾಡೋಣ.
ಬ್ರದರ ಈಗ ಯೌವನ ಹಸ್ತವು ಮೋಟ್ಗೈ ಅಂತ ಐತೆ ಅಲ್ರಿ ವಾಕ್ಯ, ಅದು ಏನು ಅದು ಬರ್ತಾರೆ?
ಓಕೆ, ಅದು ವಿಮೋಚನ ಕಾಂಡದಲ್ಲಿ ಬರ್ತಾರೆ. ಇಸ್ರೇಲ್ ಜನಗಳು ಆಹಾರ ಇಲ್ಲದಬೇಕಾರೆ, ನಮಗೆ ತಿನ್ನಕ್ಕೆ ಬರೀ ರೊಟ್ಟಿ ಇದೆ, ನಮ್ಗೆ ಮಾಂಸ ಇಲ್ಲ ಅಂತ ಹೇಳ್ಬೇಕಾರೆ ಇಸ್ರೇಲ್ ಜನಗಳು ಗೊಣಗುಟ್ಟಕ್ಕೆ ಶುರು ಮಾಡಿದ್ದಾರೆ. ಅವಾಗ ಮೋಸೆ ದೇವತೆ ಪ್ರೇಯರ್ ಮಾಡಿದಾಗ ಅವ ದೇವ್ರು ಹೇಳ್ತಾರೆ, ನಾವು ರೊಟ್ಟಿ ಕೊಡ್ತೀವಿ ಅಂತ ಹೇಳು ಅಂತ ಹೇಳ್ತಾರೆ. ಇವು ಮೋಸೆ ಏನಾಗ್ಬಿಟ್ರೆ ಟೆನ್ಷನ್ ಆಗ್ಬಿಡ್ತಾರೆ, ಅಲ್ಲ ದೇವ್ರೆ ನೀನು ರೊಟ್ಟಿ ಕೊಡ್ತೀನಿ ಅಂತ ನೀನು ಹೇಳ್ತಾ ಇದೀಯಾ, ನಾನು ಹೋಗಿ ಹೇಳ್ಬಿಟ್ಟಂದ್ರೆ ನೀನು ಹೇಳ್ತೈತಿ ರೊಟ್ಟಿ, ಐ ಮೀನ್ ಸಾರಿ, ನೀನು ಹೇಳ್ತಾ ಇದೆಯಾ ದೇವ್ರೆ ಮಾಂಸ ಕೊಡ್ತೀನಿ ಅಂತ, ನಾನು ಹೋಗಿ ಇದನ್ನೇ ಇಸ್ರೇಲ್ ಜನಗಳಿಗೆ ಹೇಳಿದ್ರೆ ಇಸ್ರೇಲ್ ಜನಗಳು ನಮ್ಮ ಥರ ಇದನ್ನ ಏನು ತಮಾಷೆ ಮಾಡ್ತಾ ಇದ್ದಾರೆ ದೇವ್ರೆ, ನೀವು ಈ ಬರಡು ಭೂಮಿಯಲ್ಲಿ ಎಲ್ಲರಿಗೂ ಹೆಂಗೆ ಸಾಕಷ್ಟು ಮಾಂಸ ಕೊಡೋಕ್ಕೆ ಸಾಧ್ಯ, ಇಡೀ ಏನು ಇಡೀ ಸಮುದ್ರದ ಮೀನುಗಳೆಲ್ಲ ಕಡಿದ್ರು ಇವರು ಹೊಟ್ಟೆ ತುಂಬಲ್ಲ ಅಷ್ಟೊಂದು ಹಾಸ್ಕೊಂಡವರು ಇವರು ಮಾಂಸ ಕೊಡೋಕ್ಕಲ್ಲ. ಆವಾಗ ದೇವರು ಹೇಳ್ತಾರೆ ಯಹೋವನ ಕೈ ಮೋಟುಗೈಯ, ಮೋಟುಗೈ ಅಂದ್ರೆ ಏನಂತಂದ್ರೆ ಇವಾಗ ಕೆಲವು ಜನಕ್ಕೆ ಕೈ ನಮ್ಮ ಕೈ ಹಿಂಗೆ ನೆಟ್ಟಿಗಿದೆ, ಕೆಲವು ಜನಕ್ಕೆ ಕೈ ಚಿಕ್ಕದಾಗಿರ್ತಾರೆ ನೋಡಿದ್ರೆ, ಇಟೇ ಇಟ್ಟಿರ್ತಾರೆ ಇಲ್ಲೇ ಇಲ್ಲಿಗೆ ಇರ್ತಾರೆ ನೋಡಿ ಮೋಟುಗೈ ಥರ ನೋಡಿದಿರಾ, ಅರ್ಧ ಇರ್ತಾರೆ
ಹೌದ್ರಿ
ಕೈ, ಇಲ್ಲಿ ಅರ್ಧಕ್ಕೇನೆ ಬೆಳ್ಳಿರ್ತಾರೆ ನೋಡಿದಿರಾ,
ನೋಡಿದ್ವಿ.
ನೋಡಿದಿರಲ್ವಾ, ಅಂದ್ರೆ ಕೈ ಪೂರ್ತಿ ಇರಲ್ಲ, ಕೈ ಒಂದು ಚಿಕ್ಕದಾಗಿರ್ತದೆ ಅಲ್ಲರ, ಆದ್ರೆ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಎಂಡ್ ಆಗಿರ್ತದೆ, ಇಲ್ಲೇ ಬೆರಳುಗಳೆಲ್ಲ ಇಲ್ಲಿ ಇರ್ತದೆ, ಚಿಕ್ಕ ಕೈ, ಒಂದು ಕೈ ಉದ್ದ ಇರ್ತದೆ, ಇನ್ನೊಂದು ಕೈ ಏನಾಗಿರ್ತದೆ ಚಿಕ್ಕದಾಗಿರ್ತದೆ ನೋಡಿದಿರಾ.
ನೋಡಿದ್ವಿ ಸುನಿ. ಹೌದು
ಅದಕ್ಕೆ ಮೋಟುಗೈ ಅಂತ ಹೇಳೋದು, ಅದಕ್ಕೆ ಹೇಳೋದು ಯಹೋನ್ ಗೈ ಏನು ಮೋಟುಗೈಯ, ದೇವ್ರಿಗೆ ಕೊಡೋಕ್ಕಾಗಲ್ವಾ, ದೇವರು ಕೊಟ್ಟೇ ಕೊಡ್ತಾರೆ ಅಂತ ಅದು ಅರ್ಥ. ಅಂದ್ರೆ ದೇವರು ಕೈಲಿ ಆಗದಿರಂತ ವಿಚಾರ ಇಲ್ಲ, ಆತನು ಕೊಡಬೇಕು ಅಂತ ಮನಸ್ಸಿದ್ರೆ ಖಂಡಿತವಾಗೂ ದೇವ್ರು ಏನು ಮಾಡ್ತಾರೆ, ಅವನ ಹಸ್ತನ ಚಾಚಿ ದೇವರು ಕೊಟ್ಟೆ ಕೊಡ್ತಾರೆ. ದೇವರು ಜಿಪ್ಣ ಅಲ್ಲ, ದೇವ್ರು ಕಂಜೂಸ್ತನ ಮಾಡಲ್ಲ, ದೇವರು ಚೌಕಾಸಿ ಮಾಡಲ್ಲ ಅಂತ ಅದು ಅರ್ಥ.
ಥ್ಯಾಂಕ್ ಯು ಬ್ರದರ್.
ಅಸಾಧ್ಯವಿಲ್ಲ ಅಂತ ಅಂತೇನ್ರಿ ಅದು ಅರ್ಥ. ಓಕೆನಾ? ಅರ್ಥ ಆಯ್ತರ? ಬೇರೆ ಏನೋ ಡೌಟ್ಸ್, ಏನೋ ಕ್ವಶನ್ಸ್?
ಏನಿಲ್ಲ ಬ್ರದರ್.
ಸರಿ, ನೀವೆಲ್ಲ ಸಾಧ್ಯವಾದರೆ ರೇಷ್ಮೆ ಅಷ್ಟಕ್ಕೊಂದು ಆಡಿಯೋ ಮೆಸೇಜ್ಗಳು ಕಳಿಸಿ, ಅದರ ವರಿ ಮಾಡಿಬಿಡಿ, ಪ್ರೇಯರ್ ಮಾಡ್ಕೊಂಡ್ರೆ ಬಲವಾಗಿರೋಂಥ ಒಂದೊಳ್ಳೆ ಆದರಣೀಯ ಮಾತುಗಳು, ಒಳ್ಳೆ ಒಂದು ಉತ್ಕೃಷ್ಟ ವಾಗ್ದಾನಗಳನ್ನ ಅವ್ರಿಗೆ ಏನು ಮಾಡಿ, ನೀವು ಆಡಿಯೋ ಮೆಸೇಜ್ ಕಳಿಸಿ, ಅವ್ರು ಕೇಳ್ಕೊತಾರೆ. ಓಕೆನಾ? ಯಾರು ಫೋನ್ ಮಾಡೋಕ್ಕೆ ಹೋಗ್ಬಿಡಿ, ಸದ್ಯಕ್ಕೆ ಸ್ವಲ್ಪ ದಿನ ನೋಡೋಣ, ಒಂದು 2 ಡೇಸಲ್ಲಿ ಡೆಫಿನೆಟಾಗಿ ದೇವ್ರು ಏನು ಮಾಡ್ತಾರೆ, ನಾಳೆಕ್ಕೆಲ್ಲ ಮೋಸ್ಟ್ಲಿ ಅವರು ಚೇತರಿಸ್ಕೊಂತಾರೆ ಅಂತ ನಂಬಿಕೆ ಇದೆ. ಓಕೆನಾ? ಓಕೆ ದೆನ್,
ಓಕೆ.
ಕೊನೆಯದಾಗಿ ಒಂದು